ದೇಹೇಶು ಅಂತಃ, ಭೂತಾನಾಂ ದೇಹೇಶು ಅಂತಃ, ಪ್ರಾಣಿಗಳ ದೇಹಗಳ ಒಳಗೆ ಆತ್ಮ ಸ್ವಾಮಿಯಾದಂತಹ ಈಶ್ವರ ಹರಿಹಿ ಆಸ್ತಿ, ಈಶ್ವರನಾದ ಹರಿ ಇದ್ದಾರೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಕರೆಕ್ಟಾಗಿ ಮ್ಯಾಚ್ ಆಗುತ್ತದೆ. ಈಶ್ವರ ಅಂತರ್ದೇಹೇಶು ಆಸ್ತಿ, ಹರಿಹಿ ಹರಿ ಹೇಗಿದ್ದಾನೆ, ಬಿಂಬರೂಪಿಯಾಗಿದ್ದ. ಹರಿ ಶಬ್ದಕ್ಕೆ ಬಿಂಬರೂಪಿ ಅಂತ ಅರ್ಥ. ಬರೀ ಒಳಗಿದ್ದಾನೆ ಅಷ್ಟೇ ಅಲ್ಲ, ಬಿಂಬರೂಪಿಯಾಗಿದ್ದಾನೆ. ಆಫೀಸೊಳಗೆ ಕ್ಲರ್ಕ್ ಇರ್ತಾನೆ, ಒಡೆಯನಾಗಿಲ್ಲ ಅವನು. ಆಫೀಸರ್ ಒಡೆಯನಾಗಿದ್ದಾನೆ, ದೇವರು ಹೇಗಿದ್ದಾನೆ, ಒಡೆಯನಾಗಿದ್ದಾನೆ, ಬಿಂಬರೂಪನಾಗಿದ್ದಾನೆ. ಪ್ರತಿಯೊಬ್ಬ ಒಂದು ದೇಹ, ಅದರೊಳಗೆ ಜೀವ, ಅವನ ಹೃದಯದೊಳಗೆ ಪರಮಾತ್ಮ ಏನಾಗಿದ್ದಾನೆ, ಸ್ವಾಮಿಯ ವಾಸ. ಆಶ್ರಯ ಪಡ್ಕೊಂಡಿಲ್ಲ, ಆಶ್ರಯ ಕೊಟ್ಟಿದ್ದಾನೆ. ಓನವ್ರ ಮನೆಯೊಳಗೆ ಬರ್ತಾನೆ, ಬಾಡಿಗೆ ಮನೆ ಕೊಟ್ಟಿರ್ತಾನೆ, ಓನರ್ ಬರ್ತಾನೆ. ಏನಾಗಿ ಬರ್ತಾನೆ ಅವನಿಗೆ, ಅದರೊಳಗೆ ಓನರಾಗಿ ಬರ್ತಾನೆ ಹೊರತು ಟೇನೆಂಟಾಗಿ ಬರೋದಿಲ್ಲ. ಒಳಗೆ ಬಂದು ಯದ್ಯಪಿ ಇರಬಹುದು, ಬಟ್ ಸ್ವಾಮಿತ್ವ ಅವನಿಗೆ. ಆ ರೀತಿಯಲ್ಲಿ ಹರಿರೀಶ್ವರ ಅಂತರ್ದೇಹೇಶು ಭೂತಾನಾಂ, ಅದಕ್ಕೇನು ಹೇಳ್ತಾರೆ ಈಗ, ಸರ್ವಂ ತದ್ಧಿಷ್ಟಮೀಕ್ಷಧ್ವಂ, ಅದಕ್ಕೆಲ್ಲವೂ ದೇವರ ದೇವಾಲಯ ಅಂತ ತಿಳ್ಕೊಳ್ಳಿ. ದಿಷ್ಟೆ ಅಂದರೆ ದೇವ್ರ ವಾಸಸ್ಥಾನ, ಎಲ್ಲವೂ ದೇವ್ರ ವಾಸಸ್ಥಾನ ಅಂತ ತಿಳ್ಕೊಂಡ್ಬಿಡಿ. ಏನಂ ವಸ್ತೋಷಿತೋ ಹಿ ಅಸೌ, ಆ ರೀತಿ ಮಾಡಿ ದೇವರು ಭಾರಿ ಸಂತೋಷ ಪಡ್ತಾನೆ. ಯಾರಿಗೆ ಉಪಕಾರ ಮಾಡೋಕೆ, ಯಾರಿಗೆ ಉಪಕಾರ ಮಾಡ್ತಾನೆ ಅವನೀಗ. ಯಾರೋ ಮಠದ ಕಡೆಯಿಂದ ಬಂದಿರ್ತಾರೆ, ತುಳಸಿ ಕೇಳ್ತಾರೆ, ಕೊಡ್ತಾನೆ. ವ್ಯಕ್ತಿ ಕೊಡ್ತಾನೆ ಅಂಬೋದಿಲ್ಲ, ಮಠಕ್ಕೆ ಕೊಟ್ಟೆ ಅಂತ ಹೇಳ್ತಾನೆ. ಮತ್ತು ಸ್ವಾಮಿಗೆ ಕೊಟ್ಟೆ ಅಂತ ಹೇಳಿ ಕೊಟ್ಟಿದ್ದು ಇವನ ಕೈಲೆ. ಅದೇ ರೀತಿ ಒಳಗೆ ಎಲ್ಲರೂ ಒಳಗೆ ದೇವರಿರೋದ್ರಿಂದ ಯಾರಿಗೇನೇ ಕೊಟ್ಟು ಏನೋ ಸಂಧಾನ ಮಾಡಬೇಕು, ದೇವ್ರಿಗೆ ಕೊಟ್ಟೆ ಅಂತ ಮಾಡಬೇಕು. ಏವಂ ವಸ್ ತೋಷಿತೋ ಹಿ ಅಸೌ, ಆಗ ದೇವರು ಭಾರಿ ಸಂತೋಷ ಪಡ್ತಾನೆ. ಕೊಟ್ಟಿದ್ದು ದೇವರಿಗೆ ಅಂತ ಅನುಸಂಧಾನ ಇದ್ದರೆ ಪ್ರತಿಯೊಂದು ಕಾರ್ಯವೂ ಕೂಡ ಪ್ರಾಣಾಯಾಮ ವಾಸ್ತದೇವಂ ಆಗಿಬಿಡುತ್ತೆ. ಅದಿಲ್ಲದೆ ಹೋದರೆ ಇನ್ನೂ ವ್ಯಕ್ತಿ ಕೊಟ್ಟೆ ಅಂತ ಆಗಬಾರ್ದು. ಬ್ಯಾಂಕ್ ಕ್ಯಾಶಿಯರ್ಗೆ ದುಡ್ಡು ಕೊಡ್ತಾರೆ, ಕ್ಯಾಶಿಯರ್ಗೆ ಕೊಟ್ಟೆ ಅಂತ ಹೇಳ್ತಾನೆ, ಮ್ಯಾನೇಜರ್ಗೆ ಕೊಟ್ಟೆ ಅಂತ ಹೇಳ್ತಾನೆ, ಹೇಳ್ತಾನೆ ಬ್ಯಾಂಕಲ್ಲಿ ಇಟ್ಟೆ ಅಂತ ಹೇಳ್ತಾನೆ. ಆ ಜ್ಞಾನ ಇದ್ದು ತಾನೇ ವ್ಯವಹಾರ ಮಾಡೋದು. ಆ ರೀತಿ ದಾನ ಧರ್ಮ ಮಾಡಬೇಕಾದ್ರೆ ಯಾರಿಗೆ ಕೊಟ್ಟೆ ಅಂತ ತಿಳ್ಕೋಬೇಕು, ಕೃಷ್ಣಾರ್ಪಣ ಮಸ್ತು ಅಂತೇಳಿ. ಅದು ಕೃಷ್ಣ ದೇವ ಸ್ವಾಮಿ, ಅದಕ್ಕೆ ಆ ರೀತಿ ಮಾಡಿ ದೇವರು ಭಾರಿ ಸಂತೋಷ ಪಡ್ತಾನೆ. ಅಸೌ ಹರಿಹಿ ದೋಷಿತ ಭವೇತ್, ಪ್ರೀತನಾಗ್ತಾನೆ, ಇಲ್ಲದೆ ಹೋದ್ರೆ ಇಲ್ಲ. ಯಹ ಸಮುತ್ಪ ಎಲ್ಲ ಒಂದು ದೃಷ್ಟಿಯಿಂದ ಎಲ್ಲಿ ಉಪಯೋಗ ಬರುತ್ತೆ ಅಂದರೆ, ಕೋಪಗೊಂಡವ್ರಿಗೆಲ್ಲ ಹೇಳೋ ಮಾತುಗಳು ವಿಷ್ಣು ಕೂಡ ಇಲ್ಲೇ ಉಪಯೋಗಿಸ್ಬೇಕು. ಪ್ರೋಫಾರ್ಮ ಇದ್ದ ಹಾಗೆ ಈ ರೀತಿ ಹೇಳ್ಬಿಟ್ರೆ ಸರಿ ಹೋಗುತ್ತೆ ಅಂತ ಅರ್ಥ. ಯಾಕೆ ಕೋಪ ಮಾಡ್ಕೋತೀರಿ ಸುಮ್ಮ ಸುಮ್ಮನೆ? ಎಸ್ ಸಮುತ್ಪತಿ ತಮ್ಮ ದೇಹೆ ಆಕಾಶಾತ್ಮನಿ ಉಲ್ವ ಆಕಾಶಾತ್ಮನ್ನಿ ಆಕಾಶಾತ್ಮನ್ಯು ಮುಲ್ವಣಂ ಆತ್ಮಜಿಜ್ಞಾಸಯ ಯಚ್ಛೇತ್ ಸಗುಣಾನತಿವರ್ತತೆ. ಯಹ ಒಳ್ಳೆ ಮತ್ತೊಂದು ಸುಭಾಷಿತ, ಯಹ ಸಮುತ್ಪತಿತಂ ದೇಹೆ ಆಕಾಶಾತ್ ಮನ್ಯುಂ ಉಲ್ಬಣಂ ಆತ್ಮಜಿಜ್ಞಾಸಯ ಯಚ್ಛೇತ್ ಸಗುಣಾನತಿವರ್ತತೆ. ಸಗುಣ ನಮ್ಮದು ಬಿಡಿಸ್ಬೇಕಲ್ಲಿ, ಸಗುಣ ಒಂದೇ ಪದ ಆಗಿಬಿಟ್ಟಿದೆ. ಸಹ ಗುಣಾನತಿವರ್ತತೆ, ಗುಣಾತೀತ ಸಮುಚ್ಯತೆ ಭಗವದ್ಗೀತ, ಅದಕ್ಕೆ ಮ್ಯಾಚ್ ಆಗೋದು. ಯಾವನು ಗುಣಗಳನ್ನು ಮೀರಿ ನಿಲ್ಬೇಕು ಅಂತ, ಪ್ರಕೃತಿಯ ಗುಣಗಳು ತತ್ವಗುಣ ರಜೋಗುಣ ಅವುಗಳ ಎಫೆಕ್ಟನ್ನು ದಾಟಬೇಕು ಮನುಷ್ಯ. ಯಾವ ದಾಟ್ತಾನೆ ಗೊತ್ತೇನು? ಯಹ ಯಾವನು ದೇಹೇ ಸಮುತ್ಪಿತಂ, ದೇಹದೊಳಗೆ ಹುಟ್ಟಿದಂತಹ ಉಲ್ಬಣಂ ಮನ್ಯುಹ ಉಲ್ಬಣವಾದಂತಹ ಕೋಪವನ್ನು ಆತ್ಮಜಿಜ್ಞಾಸೆಯ ಹೆಚ್ಚೆ ಬ್ರಹ್ಮಜಿಜ್ಞಾಸೆ ಮಾಡಿಬಿಟ್ಟು ನಿಯಂತ್ರಣ ಮಾಡಿಬಿಡ್ಬೇಕಾದ್ರೆ, ಬ್ರಹ್ಮಜಿಜ್ಞಾಸೆ ಮಾಡಿ ನಿಯಂತ್ರಣ ಮಾಡಿದರೆ ಸಹ ಗುಣಾನತಿ ವರ್ತತೆ, ಅವನು ಗುಣಗಳನ್ನು ಮೀರಿ ನಿಂತವನಾಗ್ತಾನೆ. ಅದು ಗುಣಗಳನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಅನುಸಂಧಾನ ತಕ್ಷಣ ಆತ್ಮಜಿಜ್ಞಾಸೆ ಮಾಡಬೇಕು. ಆತ್ಮಜಿಜ್ಞಾಸೆ ಅಂದರೆ ಬ್ರಹ್ಮಜಿಜ್ಞಾಸೆ ಮಾಡಬೇಕು. ದೇವ್ರ ಕಡೆ ಮನಸ್ಸಾಗಿರೋ ತಕ್ಷಣ ಯಾರೋ ಹೊಡಿಲಕ್ಕೆ ಹೋಗ್ತಾನೆ, ಮಠದ ಕಡೆ ಇರೋದು ಗೊತ್ತಾಯ್ತು, ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಮನೆ ಬಂದಿರ್ತಾರೆ, ಉಚ್ಚಾಬಡ್ಡಿ ದಾಂಧಲೆ ಮಾಡ್ತಾ ಇರ್ತಾರೆ ಮಠದವರು. ಏನು ಮಾಡಿದ್ರು? ಬೈಯೋದಿಲ್ಲ. ಯಾತಕ್ಕೆ? ಮಠದವ್ರು ಸಾಮಾನ್ಯ ಬೇಜಾರಾಗ್ತದೆ ಅಂತೇಳ್ಬಿಟ್ಟು ತಮಗೆ ಬೇಜಾರು, ಅವ್ರಿಗೆ ಬೇಜಾರು ತಡ್ಕೋತಾರೆ. ಅದಕ್ಕೆ ನಿಯಚ್ಛೇತ್ ಬನ್ನಿ ಮಾತ್ಮನ ಕೋಪ ತಡ್ಕೋಬೇಕಾಗ, ಅಷ್ಟು ಯಾರು ಬೈಲಕ್ಕವರು ಅವರನ್ನು ನಿಲ್ಲಿಸ್ತಾರೆ. ಹಾಗೆಲ್ಲ ಬೈಬೇಡಿ, ಸದ್ಯಕ್ಕೆ ಇವತ್ತು ಏನಾರು ಮಾಡಿಕೊಡು, ಆಮೇಲೆ ವಿಚಾರಿಸೋಣಂತೆ, ಸದ್ಯಕ್ಕೆ ಯಾವುದು ಬೇಡ ಅಂತ ಹೇಳಿಬಿಡ್ತಾರೆ. ಆ ರೀತಿ ತಡ್ಕೋಬೇಕಾದ್ರೆ ಆಫೀಸರ್ ಬಾಯಿ ಬಂದೇ ಬೈತಿರ್ತಾರೆ, ಸಿಂಗಲರನ್ನೇ ಬೈತಾರೆ. ತಪ್ಪು ಬಯಸ್ಕೋತಾನೆ, ಅದಕ್ಕೆ ತಿರುಗಿ ಬೈದ್ರೆ ಕೆಲಸ ಹೋಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಭಯ ಆಯ್ತು ಅವರಿಗೆ. ಅವನು ಸ್ವಾಮಿಯನ್ನು ಕಾನ್ಸೆಪ್ಟ್ ಇರೋದರಿಂದ ಏನು ಮಾಡ್ತಾನೆ, ಅವನು ಕೋಪಗೊಳ್ಳೋದಿಲ್ಲ. ಆ ರೀತಿ ಸ್ವಾಮಿ ಒಳಗಿದ್ದಾನೆ ಅಂತ ತಿಳ್ಕೊಂಡ್ರು ಕೂಡ ಕೋಪಗೊಳ್ಳೋದಿಲ್ಲ. ಎಚ್ಚೇತ್ ಸಗುಣಾನತಿ ವರ್ತತೆ ಇತೋಪಿ ಕೋಪೋ ಡಕಾರ್ಯ ಇತ್ಯಾಹ ಎಸ್ ಸಮುತ್ಪತ್ತಿತಮಿತಿ ದೇಹೆ ಆಕಾಶಾತ್ ಹೃದಯಾಕಾಶಾತ್ ಉತ್ಪತಿತಂ ಉಜ್ವಲಿತಂ ಮನ್ಯುಂ ಯೋ ಎಚ್ಛೇತ್. ಎಚ್ಛೇತ್ ಅಂದರೆ ನಿಯಂತ್ರಣ ನಿಯಚ್ಛೇತ್ ಅಂತ ಅರ್ಥ. ನಿಯಂತ್ರಣ ನಿಯಚ್ಛೇತ್ ನಿಯಂತ್ರಿಸೋದು. ಕಥಂ ಆತ್ಮನಃ ಪರಮಾತ್ಮನ ಜಿಜ್ಞಾಸೆಯ ವಿಚಾರೇಣ ಅಂತರ್ಬಹಿಷ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಇತಿ ಶ್ರುತ್ಯರ್ಥ ಪರ್ಯಾಲೋಚನೆಯ. ಇತಿ ಶ್ರುತ್ಯರ್ಥ ಪರ್ಯಾಲೋಚನೆಯಿಂದ ಈಗ ಆಗ್ತಾಯಿದೆ. ಹಿಂದೆ ಕೆಲಸದವ್ರು ಬಾಯಿ ಬಂದ ಬೈತಾ ಇದ್ರು, ಬೈಯೋದಿಲ್ಲ ಈಗ. ಯಾಕೆ? ಬಿಟ್ಟು ಬರೆಸಿ ಬರೋದಿಲ್ಲ ಅಂತ ಹೋಗ್ಬಿಡ್ತಾರೆ, ಬರೋದೇ ಇಲ್ಲ. ಆಮೇಲೆ ತಕ್ಷಣ ಹೊರಟ್ಬಿಡ್ತಾರೆ. ಅದಕ್ಕೇನು ಮಾಡ್ತಾರೆ, ಎಷ್ಟು ಮಟ್ಟಿಗೆ ಹೆದರ್ಕೊಂಡಿರ್ಬೇಕು ಅವರಿಗೆ. ಲೇಟಾಗಿ ಬಂದರೆ ಸುಮ್ಮನೆ ಇರಬೇಕು, ಏನು ಮಾಡೋದು ಸುಮ್ಮನೆ ಇರಬೇಕು, ಇಲ್ಲದವ್ರು ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹಿಂದೆ ಒಬ್ಬರು ತಪ್ಪಿದ್ರೆ ಹತ್ತು ಜನ ಬರೋ ತಯಾರಿರ್ತಿದ್ರು, ಈಗ ಬರೋದಿಲ್ಲ. ಈಗ ಅವ್ರದ್ದು ಯೂನಿಯನ್ ಇದ್ದಾಗೆ ಬರೋದು, ಯಾರೂ ಬರೋದಿಲ್ಲ ಅಂದ್ಬಿಡ್ತಾರೆ. ಹೊಸ ರೀತಿಯಲ್ಲಿ ವಾದ ಗಲಾಟೆ ಮಾಡೋದ್ರಿಂದ ಏನು ಮಾಡೋಕ್ಕೂ ಬರೋದಿಲ್ಲ. ಕೆಲಸಗಾರರು ಯಾರು ನಿಯಂತ್ರಣ ಮಾಡಲಿಕ್ಕೆ ಬರೋದಿಲ್ಲ, ಬರೋದಿಲ್ಲ, ಬಿಟ್ಟೋಗ್ಬಿಡ್ತಾರೆ ಅಲ್ಲಿಗೆ. ಅವ್ರು ಇನ್ನೊಬ್ಬರ ಸಬ್ಸ್ಟಿಟ್ಯೂಟ್ ತಕ್ಷಣ ಏನು ಮಾಡಲು ಸಿಗೋದಿಲ್ಲ. ಆ ಥರ ಒಂದು ಕಾನ್ಸೆಪ್ಟ್ ಬಂದಿರೋದ್ರಿಂದ ಹೆದರ್ತಾರೆ. ಆ ಒಂದು ಕೋಪ ನಿಯಂತ್ರಣ ಮಾಡಿ, ದೊಡ್ಡವ್ರ ಮೇಲೆ ಕೋಪ ನಿಯಂತ್ರಣ ಅಲ್ಲ, ಈಗ ಚಿಕ್ಕವರು ಕೋಪ ನಿಯಂತ್ರಣ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ಅಲಂ ದಗ್ಧೈ ದಗ್ಧೈಹಿ ದ್ರುಮೈರ್ ದೀನೈಹಿ ಅದನ್ನ ಅರ್ಥ ಬರೀತಾರೆ. ಆತ್ಮನಃ ಪರಮಾತ್ಮ ಜಿಜ್ಞಾಸೆಯ ವಿಚಾರೇಣ ಅಂತರ್ಬಹಿಷ್ಠತರು ತಿಳ್ಕೊಂಡ್ಬಿಟ್ರೆ ಇದು ಶ್ರುತ್ಯರ್ಥ ಪರ್ಯಾಲೋಚನೆಯ ಭೂತದ್ರೋಹೇಣ ಶ್ರೀ ನಾರಾಯಣ ದ್ರೋಹ ಏವ ಸ್ಯಾದಿತಿ ಚಿಂತೆಯ. ಒಟ್ಟಿಗೆ ಯಾವುದೇ ಪ್ರಾಣಿ ದ್ರೋಹ ಮಾಡಿದರೂ ಕೂಡ ಯಾರು ದ್ರೋಹ ಆಯ್ತದೆ? ಈಗ ನಾರಾಯಣ ದ್ರೋಹದಾಗಾಯಿತು. ಸಪುಬಾನ್ ಗುಣಾನ್ ಸಂಸಾರ ಹೇತು ಹೂತಾನ್ ತರತಿ ಇತ್ಯನ್ವಯ ನೋಡಿ ಬಿಡಿಸಿದ್ದಾರೆ. ಸಗುಣಾನ್ ಮಂತಿಕೆ ಮಾಡಿಕೊಳ್ತೇನೆ, ಸಹ ಗುಣಾನ್ ಅತಿ ಬರ್ತದೆ. ಸಂಸಾರಕ್ಕೆ ಕಾರಣವಾಗದೆ ಪ್ರಕೃತಿಯ ಗುಣಗಳು ಅದು ದಾಟಿಬಿಟ್ಟ ಅಂದರೆ ಯೋಚನೆಯೇ ಇಲ್ಲ. ಅಲಂ ದೃಗ್ಧೈ ದಗ್ಧೈಹಿ ದ್ರುಮೈರ್ ದೀನೈಹಿ ಖಿಲಾನಾಂ ಶಿವಮಸ್ತು ಬಹ ವಾರ್ಷಿ ಶೇಷಾವರ ಕನ್ಯಾ ಪತ್ನಿತ್ವೇ ಪ್ರತಿಗೃಹ್ಯತಾಂ. ಆಯ್ತು, ಈಗ ಕೋಪಕ್ಕೆ ಶಮನ ಮಾಡಬೇಕಲ್ಲ, ಬರೀ ಬಾಯಿನ ಶಮನ ಆಗಲ್ಲ ಅಂತ ಗೊತ್ತು. ಒಂದು ಕೆಲಸ ಮಾಡ್ತಾರೆ, ಅಲಂ ದಗ್ಧೈಹಿ ದ್ರುಮೈಹಿ ದೀನೈಹಿ ದೀನರಾದ ಈ ದ್ರುಮಗಳನ್ನು ಸುಡೋದು ಬೇಡ, ಇದು ಸ್ವಾರಸ್ಯ ಇದೆ. ದೀನಾಹ ಭಾಳ ದೀನರಾಗಿರ್ತಕ್ಕಂಥ ವೃಕ್ಷಗಳನ್ನು ಸುಡಬಾರದು ಅಂತ ಹೇಳಿದ್ರಿಂದ ಜಡ ಪದಾರ್ಥ ಅಲ್ಲ, ಒಳ್ಳೆ ಜೀವ ಇದೆ ಅಂತ ಅರ್ಥ. ವೃಕ್ಷಗಳು ದೀನ ಆಗೋದು ಯಾವಾಗ? ಟೇಬಲ್ ದೀನ ಅಂತಾರೆ ಯಾರು ಕೂಡ, ಸೇರಿ ದೀನ ಅಂತಾರಾ? ಯಾಕೆ ಡೆಡ್ ಅದು, ವೃಕ್ಷಗಳು ಏನಾಗಿವೆ? ಅವು ಜೀವ ಇದೆ, ಅದಕ್ಕೆ ದೀನಾಹ ಅಂತ ಕರೀತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪುರಾಣಗಳಲ್ಲಿ ಎಂದೋ ಬಂದು ಹೋಗಿಬಿಟ್ಟಿದೆ, ಸಸ್ಯಗಳಿಗೆ ಜೀವ ಇದೆ ಎಂಬುದನ್ನು ತಿಳಿಸ್ಬಿಟ್ಟಿದ್ದಾರೆ. ದೃಗ್ಧೈಹಿ ದ್ರುಮೈಹಿ ದೀನೈಹಿ ಖಿಲಾನಾಂ ಶಿವಮಸ್ತು ವಹ. ಅವು ಎಂಥವು ಪಾಪ, ಖಿಲಾನ ಮೊದಲೇ ಖಿಲವಾಗಿರ್ತಕ್ಕಂಥ ಪದಾರ್ಥಗಳು, ನಿನ್ನ ಮುಂದೆ ಅವೆಲ್ಲ ನೀನು ಅಖಿಲ ಅವನು ಖಿಲ, ಅವ ಖಂಡ ಪದಾರ್ಥಗಳು, ಅವನ್ನ ಯಾತಕ್ಕೆ ಸುಡಬೇಕು ಅಂತ ಕೇಳ್ತಾರೆ. ವಾರ್ಷಿ ಶಿವಮಸ್ತು ಹಾಯ್ ಒಳ್ಳೆಯದಾಗಲಿ, ವಾರ್ಷಿ ಏಷಾ ವರಾ ಕನ್ಯಾ ಪತ್ನಿತ್ವೇ ಪ್ರತಿಗೃಹ್ಯತಾಂ. ಇಲ್ಲಿ ಒಬ್ಬಳು ಕನ್ಯೆ ಇದ್ದಾಳೆ, ನೀವು ಮದುವೆ ಮಾಡಿಕೊಳ್ಳಿ ಅಂಥೇಳಿ ಸಮಾಧಾನ ಮಾಡ್ತಾ ವಾರ್ಷಿ ಅಂತ ಕರೆದರು. ವಾರ್ಷಿ ಅಂದ್ರೇನು? ವೃಕ್ಷಗಳ ಮಗಳು ಅಂತ ಅರ್ಥ. ವೃಕ್ಷಗಳಿಂದ ಹುಟ್ಟು ವೃಕ್ಷದು ಹಿತ, ವೃಕ್ಷಗಳ ಮಗಳಾಗಿರ್ತಕ್ಕಂಥ ಒಬ್ಬ ಕನ್ಯೆ ಇದ್ದಾಳೆ, ವರ ವರಣೀಯ, ಅವಳು ವರ ಕನ್ಯಾ. ವರ ಕನ್ಯಾ ಹೇಗಾಗುತ್ತದೆ? ವರ ಬೇರೆ ಕನ್ಯಾ ಬೇರೆ, ವರ ಕನ್ಯಾ ಅಂತ ಯಾತಕ್ಕೆ ಕರೆದ್ರು? ಶ್ರೇಷ್ಠ ಅಂತ ಅರ್ಥ. ವರಣನ ಯಾತಕ್ಕೆ ವರ ಅಂತಾರೆ? ಶ್ರೇಷ್ಠ ಅಂತೇಳಿ. ಗುಡುಕ ಗಿಡಕಾರ ಹೇಗೆ ಶ್ರೇಷ್ಠ ಆಗ್ತಾನೆ? ಶ್ರೇಷ್ಠ ಆಗೋದಿಲ್ಲ, ಗುಣವಂತ ಆಗಿದ್ರೆ ಮಾತ್ರ ಶ್ರೇಷ್ಠ ಆಗೋದು. ವರ ಕನ್ಯಾ ಪತ್ನಿತ್ವೇ ಪ್ರತಿಗೃಹ್ಯತಾಂ, ಅವಳು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿ ಅಂತ ಹೇಳಿದರು. ಇತ್ಯಾಮಂತ್ರ ವರಾರೋಹಾಂ ಕನ್ಯಾಂ ಅಪ್ಸರಸೀಂ ನೃಪ ಸೋಮೋ ರಾಜ ಜಯ ಉದತ್ವ ತೇ ಧರ್ಮೇಣ ಉಪಯೇಮಿರೇ. ಈಗ ಚಂದ್ರನಿಗೆ ಯಾತಕ್ಕೆ ಅಧಿಕಾರ ಇದೆ ಕೊಡಲಿಕ್ಕೆ ಅಂದರೆ ಅಥವಾ ಒಡೆಯ ಈಗ ವೃಕ್ಷಗಳಿಗೆ, ಅದಕ್ಕೋಸ್ಕರ ಏನು ಮಾಡ್ತಾರೆ? ಮದುವೆ ಮಾಡಿಕೊಟ್ಟು ಹೊರಟುಬಿಡ್ತಾರೆ. ಇತಿ ಆಮಂತ್ರ ವರಾರೋಹಾಂ ಕನ್ಯಾಂ ಅಪ್ಸರಸೀಂ ನೃಪ. ಅವಳು ಅಪ್ಸರಿಯ ಮಗಳು, ವೃಕ್ಷಗಳ ಮಗಳು, ಅಪ್ಸರಿಯ ಮಗಳು ಮೂಲತಃ. ಸೋಮೋ ರಾಜ ಜಯೌ ದತ್ವ ತೇ ಧರ್ಮೇಣ ಉಪಯೇಮಿರೇ. ತಕ್ಷಣ ಅವರೇನು ಮಾಡಿದರು? ಧರ್ಮದಿಂದಾಗಿ, ಧರ್ಮ ಅಂದರೆ ಸರಿಯಾದ ಶಾಸ್ತ್ರೋಕ್ತವಾದ ರೀತಿಯಲ್ಲೇ ವಿವಾಹವನ್ನು ಆದರು ಅಂತ ಅರ್ಥ. ಅವಹೋರಿತ ಅಪ್ಸರ ಅಪ್ಸರಸೀಂ ಅಪ್ಸರೋ ಜಾತಿಮತೀಂ ಯಶ ದಕ್ಷಸ್ಯ ತೇಭ್ಯಸ್ತಸ್ಯ ಬಹೂತ್ ರಾಜನ್ ದಕ್ಷ ಪ್ರಾಚೈತ ಸಹ ಕಿಲ ಯಶ ಪ್ರಜಾ ವಿಸರ್ಗೇಣ ಲೋಕ ಆಪೂರಿತಾಸ್ತ್ರಯ. ತೇಭ್ಯ ತಸ್ಯಾಂ ಅಭೂತ್ ರಾಜನ್ ದಕ್ಷ ಪ್ರಾಚೇತ ಸಹ ಕಿಲ. ಅವರ ಮಕ್ಕಳ ಮಗನಾಗಿ ದಕ್ಷ ಪ್ರಜಾಪತಿ ಹುಟ್ಟುತ್ತಾನೆ, ಎರಡನೇ ಜನ್ಮ ಇದು. ಅಲ್ಲಿ ಮೊದಲು ಹುಟ್ಟಿದ್ದು ಏನಾಗಿ ಹುಟ್ಟಿದ್ದು? ಇದೊಂದು ಸಹಜವಾಗಿದ್ದು. ಅಶ್ವಿನಿ ದೇವ ಉಷಾ ಸಹಜವಾದ ಪತ್ನಿ, ಇವಳು ಸಹಜವಾದ ಪತ್ನಿ ಆದ್ದರಿಂದ ದೋಷ ಇಲ್ಲ. ಅಲ್ಲಿ ಭಿನ್ನ ಭಿನ್ನರು ಯಾತಕ್ಕಾಯಿತು ಅಂತ ಪ್ರಶ್ನೆಗೆ ಉತ್ತರ ಅದು. ಭಿನ್ನ ಭಿನ್ನರು ಆಗಿಲ್ಲ, ಒಬ್ಬೇ ಚೇತನ, ಹತ್ತು ರೂಪಗಳು. ಉಷಾದೇವಿ ಒಬ್ಬಳೇ, ಎರಡು ರೂಪ. ದ್ರೌಪದಿಯಲ್ಲಿ ಹಾಗಲ್ಲ, ಬೇರೆ ಬೇರೆ ಐದು ಜನ ಇದ್ದಾರೆ. ಅದರಿಂದ ಆ ಕೇಸೇ ಬೇರೆ, ಈ ಕೇಸ್ ಬೇರೆ, ಆ ಕೇಸ್ ಬೇರೆ. ಇದಕ್ಕೆ ಅದನ್ನು ಏನು ಮಾಡಬಾರ್ದು, ಹೊಂದಿಸೋಕೆ ಹೋಗಬಾರ್ದು. ಕೆಲವರು ನಮ್ಮಲ್ಲಿ ಬರೆದವರಿದ್ದಾರೆ, ಇತ್ತೀಚೆಗೆ ಅನುವಾದ ಮಾಡಿದವರಾಯ್ತು ಮಾಡಿಬಿಟ್ಟಿದ್ದಾರೆ. ಇದು ಹೇಗೋ ಹಾಗಾಗಲ್ಲ, ಇದೇ ಕೇಸ್ ಬೇರೆ, ಆ ಕೇಸ್ ಬೇರೆ. ಅಲ್ಲಿ ದ್ರೌಪದಿ ಹೇಳಿದವರು ಅಷ್ಟು ರುಷಾಗಿ ಎಕ್ಸ್ಪ್ಲೇರ್ ಮಾಡೋಕ್ಕೆ ಹೋಗಲಿಲ್ಲ, ಡಿಫ್ರೆಂಟ್ ಕೇಸ್ ಆದ್ದರಿಂದ. ತೇಭ್ಯಸ್ತಸ್ಯ ಬಹೂತ್ ರಾಜನ್ ದಕ್ಷ ಪ್ರಾಚೇತ ಸಕ್ಕಿಲ. ದಕ್ಷ ಪ್ರಜಾಪತಿಗೆ ಪ್ರಾಚೇತಸ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಪ್ರಚೇತಸರ ಮಗನಾಗಿದ್ದು ಪ್ರಾಚೇತಸ ಅಂತ ಕರೀತಾರೆ. ವಾಲ್ಮೀಕಿ ಏನಂತ ಕರೀತಾರೆ? ಪ್ರಾಚೇತಸ ಅಂತ ಹೆಸರು. ಯಾತಕ್ಕೆ ಪ್ರಾಚೇತಸ? ಅವರು ಪ್ರಚೇತಸರ ಮಕ್ಕಳು, ವ್ಯತ್ಯಾಸ ಇದೆ. ಇವರು ಪ್ರಚೇತಸರ ಮಗ, ಆತ ಪ್ರಚೇತಸನ ಮಗ, ಡಿಫ್ರೆನ್ಸ್ ಗೊತ್ತಾಯ್ತಾ? ಪ್ರಚೇತಸರು ಒಂದು ಹತ್ತು ಜನ, ಇವ್ರ ಮಗ ದಕ್ಷ, ಪ್ರಚೇತ ವರುಣ, ವರುಣನ ಮಗ ಆತ. ಅದಕ್ಕೆ ಪ್ರಚೇತಸ ಅಂತ ವಾಲ್ಮೀಕಿ ಹೆಸರು. ವಾಲ್ಮೀಕಿ ವರುಣಪುತ್ರ ಅಂತೇಳಿ ವಾಲ್ಮೀಕಿ ಎಷ್ಟೋ ತತ್ಪರತ್ತೆ ಪ್ರತೇತ ಸೋಮುನಿ ಅಂತೆ. ಇಬ್ಬರು ವ್ಯತ್ಯಾಸ, ಪ್ರತೇತ ಇಲ್ಲಿ ಬೇರೆ 10 ಜನ ಸಾಮಾನ್ಯರು, ಇವರು ವರುಣನಿಗೆ ಹೋಲಿಸಿದಾಗ ವರುಣ ಭಾರಿ ದೊಡ್ಡ ವ್ಯಕ್ತಿ. ಪರತೇತ ಸಹ ವರುಣ ಎಲ್ಲ ಇವರು ಪ್ರತೇತ ಅಂತ ಹೇಳಿದ್ರೆ ದಕ್ಷ ಪ್ರಜಾಪತಿ ಪ್ರತೇತಸರ ಮಗ, ಅದು ಪ್ರತೇತ ಸಹ ಅಂತ ಹೆಸರಾಯಿತು. ಕಿಲ ಯಶ ಪ್ರಜಾ ವಿಸರ್ಗೇಣ ಲೋಕ ಅಪೂರಿತಾಸ್ತ್ರಯ. ಇಲ್ಲಿ ಪ್ರಜಾ ಸೃಷ್ಟಿಯಾಯ್ತು, ಈಗ ಪ್ರಜಾ ಸೃಷ್ಟಿ ಮಾಡಲಿಕ್ಕೆ ಬಂದಿದ್ದವರು ಸೃಷ್ಟಿಯಾಯ್ತು. ಈಗ ದಕ್ಷ ಪ್ರಜಾಪತಿಯಿಂದ ಸಿಕ್ಕಾಬಡೆ ಸೃಷ್ಟಿಯಾಗೋಯ್ತು. ಅವ್ರ ಪರ್ಪಸ್ ಯಾತಕ್ಕೆ ಹೊರಟಿದ್ರೆ ಕೆಲಸ ಆಯ್ತು. ಯಥಾ ಸಸರ್ಜ ಭೂತಾನಿ ದಕ್ಷೋ ದುಹಿತೃವತ್ಸಲ ರೇತಸ ಮನಸಾಚೈವ ತನ್ಮಮೇ ಮಮ ಅವಹಿತ ಶೃಣು. ವರಹ ಶ್ರೇಷ್ಠ ಆರೋ ಯಶ ದಕ್ಷಸ್ಯ ಪೂರ್ವ ಮಾಜಿ ಸೃಷ್ಟೋ ಇಮಾ ಪ್ರಜಾ ಮನಸೈವ ಸೃಜ ಪ್ರಜಾಪತಿ ಬ್ರಹ್ಮ. ಒಂದು ವ್ಯತ್ಯಾಸವನ್ನು ಹೇಳ್ತಾರೆ. ಇವರಿಗೂ ಸೃಷ್ಟಿಯಾಗಿತ್ತು. ಈ ಸೃಷ್ಟಿಗೇನು ಮಹತ್ವ ಅಂತ ಕೇಳಿದರೆ ಹೊಸ ರೀತಿಯ ಸೃಷ್ಟಿ ಅಂತ ಹೇಳ್ತಾರೆ. ಯಥಾ ಸಸರ್ಜ ಭೂತಾನಿ ದಕ್ಷೋ ದುಹಿತೃವತ್ ಸಲಹ ರೇತಸ ಮನಸ ಚೈವ ತನ್ಮಮ ಅವಹಿತ ಶೃಣು. ಯಥಾ ಸಸರ್ಜ ಭೂತಾನಿ ದಕ್ಷ ದುಹಿತೃವತ್ ಸಲಹ. ದಕ್ಷನಿಗೆ ತುಂಬ ಜನ ಹೆಣ್ಮಕ್ಕಳುಗಳು, ಆದಮೇಲೆ ಭಾರಿ ಪ್ರೀತಿ ದಕ್ಷ ಪ್ರಜಾಪತಿಗೆ. ಆತ ಮುಂದೆ ಸೃಷ್ಟಿ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದರೆ ರೇತಸ ಮನಸ ಚೈವ ತತ್ ಮಮ ಅವಹಿತ ಶೃಣು. ಕೆಲವರನ್ನು ರೇತಸ್ಸಿನಿಂದ ಸೃಷ್ಟಿ ಮಾಡಿದ, ಕೆಲವರು ಮನಸ್ಸಿನಿಂದಲೇ ಸೃಷ್ಟಿ ಮಾಡಿಬಿಟ್ಟ ದಕ್ಷ ಪ್ರಜಾಪತಿ. ಒಂದು ಹಿಂದೆ ಕಾರಣ ಹೇಳ್ತಾರೆ. ಈಗ ಪೂರ್ವ ಮಾಜಿ ಸೃಷ್ಟೋ ಇಮಾ ಪ್ರಜಾ ಮನಸೈವ ಸೃಜ ಪ್ರಜಾಪತಿ ಬ್ರಹ್ಮ. ಬ್ರಹ್ಮದೇವ ಸೃಷ್ಟಿ ಮಾಡಿದ್ದಲ್ಲಿ ಹೇಗೆ ಮಾಡ್ತಾರೆ, ಬರೀ ಮನಸ್ಸಿನಿಂದ ಸೃಷ್ಟಿ ಮಾಡಿಬಿಡ್ತಾರೆ. ದಕ್ಷ ಪ್ರಜಾಪತಿ ಹಾಗಲ್ಲ, ಎರಡು ಹೆಚ್ಚಿನ ಸೃಷ್ಟಿ ಮಾಡ್ತಾನೆ. ಇದು ವ್ಯತ್ಯಾಸ ಅಂತ ಹೇಳಿದರು. ಬ್ರಹ್ಮದೇವರಿಗೆ ಮನಸ್ಸ ಸೃಷ್ಟಿ ಬಂದಾಗ ಇನ್ನು ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ದೇವರಿಗೆ ಭಾಳ ಸುಲಭ. ಅದು ಬ್ರಹ್ಮದೇವರಿಗೆ ಸಾಮರ್ಥ್ಯ ಇದ್ದಮೇಲೆ ಪರಬ್ರಹ್ಮ ನಾರಾಯಣಗೆ ಸಾಮರ್ಥ್ಯ ಇರಬಹುದು. ಇವರಿಗೂ ಅಂಥ ಸಾಮರ್ಥ್ಯ ಸ್ವಲ್ಪ ಸ್ವಲ್ಪ ಇರ್ತಿತ್ತು. ಮನ ಎರಡು ಸೃಷ್ಟಿ ಮಾಡ್ತಾರೆ, ಎರಡು ರೀತಿ ಸೃಷ್ಟಿ ಮಾಡಿದ ದಕ್ಷ ಪ್ರಜಾಪತಿ. ಮನಸೈವ ಸೃಜತ್ ಪೂರ್ವಂ ಪ್ರಜಾಪತಿರಿ ಮಾ ಪ್ರಜಾ ದೇವಾಸುರ ಮನುಷ್ಯಾದೀನ್ ನಭಸ್ಥಲ ಜಲೌಕಸಃ. ಮೊದಲನೇ ಸ್ಟೇಜಲ್ಲಿ ಮನಸೈವ ಸೃಜತ್ ಮನಸ್ಸಿನಿಂದ ಸೃಷ್ಟಿ ಮಾಡಿದ ಮೊದಲು ಪ್ರಜಾಪತಿ ಇಮಾ ಪ್ರಜಾ ದೇವ ಅಸುರ ಮನುಷ್ಯಾದೀನ್ ನಭಸ್ಥಲ ಜಲೌಕಸಃ. ದೇವತೆಗಳನ್ನು ಅಸುರರನ್ನು ಮನುಷ್ಯರನ್ನು ಮೊದಲಾದವರನ್ನು ಸೃಷ್ಟಿ ಮಾಡಿದ, ಜೊತೆಗೆ ನಭ ಸ್ಥಲ ಜಲೌಕಸಃ. ನಭೌಕಸಗಳು ಸ್ಥಲೌಕಸಗಳು ಜಲೌಕಸಗಳು. ನಭಸ್ಥವನ್ನು ಖೇಚರಗಳು, ಸ್ಥಳಗಳು ಭೂಚರಗಳು, ಜಲಗಳು ಜಲಚರಗಳು, ಅವನ್ನೆಲ್ಲ ಸೃಷ್ಟಿ ಮಾಡಿದ ದಕ್ಷ ಪ್ರಜಾಪತಿ. ಸೃಷ್ಟಿ ಭಾರಿ ಬೆಳೀತು. ತಂ ಅಬೃಂಭಿತಮಾಲೋಕ್ಯ ಪ್ರಜಾ ಸರ್ಗಂ ಪ್ರಜಾಪತಿ ವಿಂಧ್ಯಾವಾದಾನ್ ಉಪವ್ರಜ್ಯ ಶೋಚರ ದುಶ್ಚರಂ ತಪಃ. ಆದರೆ ಸೃಷ್ಟಿ ಅಂದ್ಕೊಂಡಷ್ಟಾಗಲಿಲ್ಲ, ಇಷ್ಟು ಮಾಡಿದ್ರು ಕೂಡ ಏನಾಗಲಿಲ್ಲ, ತುಂಬ ದೊಡ್ಡ ಸೃಷ್ಟಿ ಆಗಲಿಲ್ಲ. ಆಗ ತಪಸ್ಸು ಮಾಡಿದ, ದೊಡ್ಡ ಸೃಷ್ಟಿ ಮಾಡಬೇಕು ಅಂತೇಳಿ ತಪಸ್ಸಿ ಕೂತ್ಕೊಂಡ. ತಮ್ಮ ಅಬೃಂಹಿತ ಮಾಲೋಕ್ಯ ಬೃಂಹಿತ ಅಬೃಂಹಿತ ಪೂರ್ಣವಾಗಲಿಲ್ಲ, ಬ್ರಹ್ಮದ ಪೂರ್ಣತಾಯ ಸೃಷ್ಟಿ ಪೂರ್ಣ ಅನಿಸಲಿಲ್ಲ. ತಷ್ಟ ಪ್ರಜಾಸರ್ಗಂ ಪ್ರಜಾಪತಿ ಆತ ಮಾಡಿದ್ದು ವಿಂಧ್ಯಪಾದಾನ್ ಉಪವ್ರಜ್ಯ. ವಿಂಧ್ಯ ಪರ್ವತ ಹತ್ರ ಹೋದ, ಅದರ ತಪ್ಪಲಲ್ಲಿ ಕೂತ್ಕೊಂಡ. ಉಪವ್ರಜ್ಯ ಸೋ ಅಚರ ದುಶ್ಚರಂ ತಪಃ, ಅಲ್ಲಿ ದೊಡ್ಡ ತಪಸ್ಸನ್ನು ಮಾಡ್ತಾನೆ. ಯೋ ಬ್ರಹ್ಮಣ ಕೃತ ಪ್ರಜಾಸರ್ಗ ತಮ್ಮ ಅಬೃಂಹಿತಂ ಅಪೂರ್ಣಂ ದೃಷ್ಟ್ವಾ ಬ್ರಹ್ಮಾನುಜ್ಞೆಯ ವಿಂಧ್ಯಗಿರೇ ಪಾದಾನ್ ಪ್ರತ್ಯಂತ ಪ್ರದೇಶ ಪರ್ವತಾನ್ ಉಪಾಗಮ್ಯ ತಪೋ ಅಚರತ್ ಸಹ ಪ್ರಾಚೇತಸೋ ದಕ್ಷ ಯೋ ಮನಸ ಅಸೃಜತ್ ಸ ತಪೋ ಅಚರತ್ತಿತಿ ಏಕವಾಕ್ಯಂ ವಾ. ಮನಸ್ಸಿಂದ ಸೃಷ್ಟಿ ಮಾಡಿದ ದಕ್ಷ ಪ್ರಜಾಪತಿಯೇ ಈ ಸೃಷ್ಟಿ ಮಾಡಲಿಕ್ಕೂ ಹೊರಟ. ತತ್ರ ಆ ವಿಂಧ್ಯ ಪರ್ವತದ ಬುಡದಲ್ಲಿ ಅನೇಕ ಚಿಕ್ಕ ಚಿಕ್ಕ ಪರ್ವತಗಳು, ಒಂದು ವೇಳೆ ಕೂತ್ಕೊಂಡು ತಪಸ್ಸು ಮಾಡಿದ. ಅಲ್ಲಿ ಒಂದು ತೀರ್ಥ ಇತ್ತು. ತತ್ರ ಅಘಮರ್ಷಣಂ ನಾಮ ತೀರ್ಥಂ ಪಾಪಹರಂ ಪರಂ ಉಪಸ್ಪೃಶ್ಯ ಅನುಸವನಂ ತಪಸಾ ಅತೋಷಯದ್ಧರಿಂ. ಅಘಮರ್ಷಣ ತೀರ್ಥ ಅಂತ ಒಂದು, ಇವನ್ನೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಪಿನ್ ಪಾಯಿಂಟ್ ಮಾಡಿದಾಗತ್ತ. ಹಿಮಾಲಯ ಪರ್ವತ ಎಲ್ಲೆಂತ ನೋಡೋದಾಗ ಒಂದು ಜಾಗ ಹಿಡ್ಬಿಟ್ಟು ಹರಿದ್ವಾರ ಒಂದು ಜಾಗ ಸಿಕ್ತು, ಋಷಿಕೇಶ ಸಿಕ್ತು, ದೇವಪ್ರಯಾಗ ಸಿಕ್ತು. ಆ ಟೈಪು ಅಘವರ್ಷಣ ತೀರ್ಥ ಅಂತ ಒಂದು ಸ್ಥಳ, ಅಲ್ಲಿ ಕೂತ್ಕೊಂಡ. ಪಾಪಹರಂ ಪರಂ ಉಪಸ್ಪೃಶ್ಯ ಅನುಸವನಂ ತಪಸಾ ಅತೋಷಯದ್ಧರಿಂ. ಪ್ರತಿ ಕ್ಷಣದಲ್ಲೂ ಕೂಡ ಸ್ನಾನಾದಿಗಳನ್ನು ಮಾಡ್ತಾ ಅನುಸವನ, ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ, ನಿತ್ಯಂ ತ್ರಿಶಮಣ ಸ್ನಾಯಿ ಅಂತ ಕರೀತಾರೆ. ಮೂರು ಸ್ನಾನ ಮಾಡೋದಕ್ಕೆ ಅನುಸವನ ಸ್ನಾಯಿ, ಮೂರೊತ್ತು ಸ್ನಾನ ಮಾಡಿಕೊಂಡು ಆತ ತಪಸಾ ಅತೋಷಯದ್ಧರಿಂ. ತಪಸ್ಸಿನಿಂದ ದೇವರನ್ನು ಭಾರಿ ಸಂತೋಷಪಡಿಸಿದ. ಅಸ್ತೌಷಿ ಥಂಸ ಗುಹ್ಯೇನ ಭಗವಂತ ಮಧೋಕ್ಷಜಂ ತುಭ್ಯಂ ತದಭಿಧಾಸ್ಯಾಮಿ ಕಶ್ಯಾ ಅತುಷ್ಯತ್ಯತೋ ಹರಿಹಿ. ಅಸ್ತೌಷಿ ಧ್ವಂಸಗುಹ್ಯೇನ ಭಗವಂತಂ ಅಧೋಕ್ಷಜಂ. ಆಗ ದೇವ್ರ ಸ್ತೋತ್ರ ಮಾಡೋಕ್ಕೆ ಉಪಯೋಗಿಸಿದ ಸ್ತೋತ್ರಕ್ಕೆ ಏನಂತ ಹೆಸರು? ಹಂಸಗುಹ್ಯ ಸ್ತೋತ್ರ ಅಂತ ಹೆಸರು. ಹಂಸಗುಹ್ಯ ಸ್ತೋತ್ರ ಅಂದರೆ ದಕ್ಷ ಪ್ರಜಾಪತಿ ಮಾಡಿದ ಸ್ತೋತ್ರ. ಅಸ್ತೌಷಿ ಹಂಸಗುಹ್ಯೇನ ಭಗವಂತಂ ಅಧೋಕ್ಷಜಂ ತುಭ್ಯಂ ತದಭಿಧಾಸ್ಯಾಮಿ. ಹೇಳ್ತಾ ಹೇಳ್ತಾ ಆ ಸ್ತೋತ್ರ ಹೇಳ್ತೀನಿ ಕೇಳ್ಕೊಂಬಿಡು ಅಂತ ಶಿಖಾಚಾರ್ಯ ಏನು ಮಾಡ್ತಾರೆ? ಈಗ ಒಳ್ಳೆ ಸ್ತೋತ್ರ ನೀನು ಹೇಳಕ್ಕೆ ಬರುತ್ತೆ ಕೇಳು ಅಂತೇಳಿ ಕೆಲವು ಸರ್ ಶ್ಲೋಕ ಮಾಡಿ ಅಷ್ಟೇ ಹೇಳಿಬಿಡ್ತಾರೆ. ಎಷ್ಟು ಶ್ಲೋಕ ಏನಂತ ಹೇಳ್ತಾರೆ ಸ್ತೋತ್ರನ ಹೇಳ್ತೇನೆ ಕೇಳು. ಕಸ್ಯ ಅತುಷ್ಯ ದ್ಯತೋ ಹರಿಹಿ ಯತಃ, ಯಾಕೆಂದರೆ ಭಾಳ ದೊಡ್ಡ ಸ್ತೋತ್ರ ಇದು, ಸಿದ್ಧಿ ಕೊಡೋ ಸ್ತೋತ್ರ. ಹರಿಹಿ ಅತುಷ್ಯತ್, ಹರಿ ಸಂತೋಷಪಟ್ಟಂಥ ಸ್ತೋತ್ರ ಇದು. ಕಸ್ಯ ಪ್ರಶ್ನೆ ಅಲ್ಲ ಇದು, ಕ ಅಂದರೆ ದಕ್ಷ ಪ್ರಜಾಪತಿ, ಕಸ್ಯ ಅಂದರೆ ದಕ್ಷ ಪ್ರಜಾಪತಿ, ಕಕಚ್ಛೇದವತ್ ಅಂತ ಅದು ಗೀತಾಭಾಷೆ ಉಪಯೋಗಿಸ್ತಾರೆ ಆಚಾರ್ಯರು. ಕ ಅಂದರೆ ನಾರಾಯಣ, ಏಕೋನೈಕಃ ಸವಃ ಕಃ ಕಿಂ ಯತ್ತತ್ಪದ ವನುತ್ತಮಂ, ಅಲ್ಲಿ ನಾರಾಯಣ ಅಂತ ಹೆಸರು. ಕಸ್ಮೈ ದೇವಾಯ ಹವಿಷಾ ವಿಧೇಮ, ಬಂದ ಕಾ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ, ಕಾ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಕೋ ವಾಯುರೀತಿ ಶಬ್ದಿತಃ, ಟೀಕಾರ ರಿಪೋರ್ಟ್ ಮಾಡ್ತಾರೆ ತತ್ವಪ್ರಕಾಶಿಕದಲ್ಲಿ. ಮೂರಾಯ್ತು ಅಲ್ಲಿಗೆ. ಇನ್ನೊಂದು ಕಾ ಯಾರು ಹೇಳುತ್ತೆ? ದಕ್ಷ ಪ್ರಜಾಪತಿ ಹೇಳುತ್ತೆ. ಅದಕ್ಕೆ ಕಸ್ಯ ಅತುಷ್ಯತ್ ಯತೋ ಹರಿಹಿ ನಾಮ್ನ ಹಂಸಗುಹ್ಯೇನ ಸ್ತೋತ್ರೇಣ ಕಸ್ಯ ದಕ್ಷಸ್ಯ ಯಥೋ ಏನ. ದೇವರಿಗೆ ವಿಶೇಷ ಸಂತೋಷ ಕೊಡ್ತಕ್ಕಂಥ ಸ್ತೋತ್ರ. ಹತ್ತಾರು ರಾಯರಿಗೆ ಎಷ್ಟೇ ಸ್ತೋತ್ರ ಹೇಳಿದರೂ ಕೂಡ ಶ್ರೀಪೂರ್ಣ ಬೋಧನೆ ಹೇಳಬೇಕು. ಮತ್ತು ತುಂಬ ಸ್ತೋತ್ರ ಇದೆ ರಾಯರ ಮೇಲೆ, ಬಹುಶಃ ರಾಯರ ಮೇಲೆ ಇದ್ದ ಸ್ತೋತ್ರ ಯಾರ ಮೇಲೆ ಅಷ್ಟು ಸ್ತೋತ್ರಗಳಿವೆ. ನೂರಾರು ಸ್ತೋತ್ರ ಇದ್ದರೂ ಕೂಡ ಅಷ್ಟೋತ್ರ ಅಂದರೆ ಅದೇ ಆಗಬೇಕು. ವಾಯುಸ್ತುತಿ ಎಷ್ಟೇ ಇದ್ದರೂ ಕೂಡ ಹರಿವಾಯುಸ್ತುತಿ ಅಂಥೇಳಿ ತಿರುಗುಬಂಡಿತ ತೆರೆದೇ ಆಗಬೇಕು. ಅದೇ ರೀತಿ ಹಂಸಗುಹ್ಯ ಸ್ತೋತ್ರ ವಿಶೇಷ ಪ್ರೀತಿಕರವಾದದ್ದು ದೇವರಿಗೆ. ಪ್ರಜಾ ಆ ಹಂಸಗುಹ್ಯ ಹೇಳ್ತಾರೆ, ಮುಂದೆ ಹೇಳ್ತಾರೆ ಏನು ಸ್ತೋತ್ರ ಅಂದರೆ. ಪ್ರಜಾಪತಿ ರುವಾಚ ಹಂಸಾನಾಮಪಿ ಗುಹ್ಯಂ, ಯತಿಗಳಿಗೂ ರಹಸ್ಯ ಅನ್ನಿಸ್ತಕ್ಕಂಥ ಸ್ತೋತ್ರ ಇದು, ಅದಕ್ಕೆ ಹಂಸಗುಹ್ಯ ಅಂತ ಹೇಳ್ತಾರೆ. ಅದಕ್ಕೆ ಪ್ರಜಾಪತಿ ರುವಾಚ ನಮಃ ಪರ ನಮಃ ಪರಾಯಾವಿತ ವಿತಥಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೇ ಗುಣತತ್ವ ಬುದ್ಧಿಭಿಃ ನಿವೃತ್ತಮಾನಾವಧಯೇ ಸ್ವಯಂಭುವೇ ನಮಃ ಸ್ವಯಂಭುವೇ. ಸುಮ್ಮನೆ ಓದ್ಬಿಟ್ರೆ ಏನಾಗುತ್ತೆ? ಬ್ರಹ್ಮದೇವ ನಮಸ್ಕಾರ ಅಂತ ಆಗಿಬಿಡುತ್ತೆ. ಸ್ವಯಂಭೂ ಶಂಭುರಾದಿತ್ಯ, ಸ್ವಯಂಭೂ ಅಂದರೆ ಯಾರಿಲ್ಲಿ? ವಿಷ್ಣು. ಸ್ವಯಂಭವೇ ನಮಃ, ಯಾಕೆ ಮೊದಲು ಹೇಳಿದ್ದಾರೆ ಹರಿಂ ಅಂತ ಹೇಳಿದ ಮೇಲೆ ಈ ಅರ್ಥನೇ ತಗೋಬೇಕು, ಅರ್ಥ ಒಳಗೆ ಬರೋದಿಲ್ಲ. ಹರಿಹಿ ಅಂತ ಸ್ಪಷ್ಟ ಹೇಳಿದ್ದಾರೆ, ಅತುಷ್ಯತ್ ತಥೋ ಹರಿಹಿ ನಮಃ ಪರಾಯ ಅವಿತಥ ಅನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೇ ಗುಣತತ್ವ ಬುದ್ಧಿಭಿಃ ನಿವೃತ್ತಮಾನಾವಧಯೇ ಸ್ವಯಂಭುವೇ. ಸ್ವಯಂಭುವೇ ವಿಷ್ಣವೇ ನಮಃ, ಪರಾಯ ವಿಷ್ಣವೇ ನಮಃ, ಪರ ಹರಿರೇವ ಪರ. ಅವಿತಥ ಅನುಭೂತಯೇ, ಅನುಭೂತಿ ಅಂದರೆ ಜ್ಞಾನ, ವಿತಥ ಅಂದರೆ ಮಿಥ್ಯ. ಅವಿ ಪರಮಾತ್ಮ ಯಥಾರ್ಥ ಜ್ಞಾನ ಮಯ ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ. ಅವಿತಥ ಅನುಭೂತಯೇ, ಅನುಭೂತಿ ಅಂತ ಹೇಳಿದರೆ ಸಾಕ್ಷಾತ್ ದೇವರದೆಲ್ಲ ಬರೀ ಡೈರೆಕ್ಟ್ ಸಾಕ್ಷಿ ಜ್ಞಾನ, ಬೇರೆ ಇಂದ್ರಿಯಗಳು ದೇವರಿಗೆ ಬೇಕಿಲ್ಲ, ಸಾಕ್ಷಿ ಜ್ಞಾನ ಮಾತ್ರ. ಆದ್ದರಿಂದ ಅನುಭೂತಿ ಅಂತ ಕರೆದು. ಗುಣತ್ರಯಾಭಾಸ ನಿಮಿತ್ತ ಬಂಧವೇ, ಗುಣತ್ರಯಾಭಾಸ ಅಥವಾ ಅನಿಮಿತ್ತ ಬಂಧು ಅಂತ ಬೇಕಾದ್ರೆ ಓದ್ಬೋದು, ಅಥವಾ ಗುಣತ್ರಯಾಭಾಸ ನಿಮಿತ್ತ. ಗುಣತ್ರಯಗಳ ಆಭಾಸ ಅಂದರೆ ಸೃಷ್ಟಿ, ಅದು ನಿಮಿತ್ತವಾಗಿರತಕ್ಕಂಥ ಬಂಧವೇ ಬಂಧುವಾದವನೇ ಅಂತ ಇನ್ನೊಂದು ರೀತಿ. ಅದೃಷ್ಟಧಾಮ್ನೆ, ಕಣ್ಣಿ ಕಾಣೋದಿಲ್ಲ ದೇವರ ಮಹಿಮೆ, ಅದಕ್ಕೊಂದು ಅದೃಷ್ಟಧಾಮ್ನೆ ಅವ್ಯಕ್ತಾಯ ಅಂತ ಅರ್ಥ. ಗುಣ ತತ್ವ ಬುದ್ಧಿಭಿಹಿ ನಿವೃತ್ತ ಮಾನಾವಧಯೇ, ನಿವೃತ್ತ ಮಾನ ನಿವೃತ್ತ ಅವಧಿ, ಮಾನ ಅಂದರೆ ಪರಿಮಾಣ, ಅವಧಿ ಅಂದರೆ ಲಿಮಿಟ್ಟು. ಪರಮಾತ್ಮನ ಗುಣಕ್ಕೆ ತತ್ವಕ್ಕೆ ಬುದ್ಧಿಗೆ ಲಿಮಿಟ್ಟೇ ಇಲ್ಲ, ಅದಕ್ಕೆ ಅನಿವೃತ್ತ ಮಾನಾವಧಯೇ ಸ್ವಯಂಭುವೇ ನಮಃ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಸರ್ವನಾಮ ಸಂಜ್ಞಾಭಾವಾತ್ ಲೋಕವೈಶಿಷ್ಯ ಪ್ರದರ್ಶನಾಯ ಪರಾಯ ನಮಃ ಇತಿ ಇತ್ಯನ್ವಯ. ಸರ್ವನಾಮ ಸಂಜ್ಞಾಭಾವಾತ್ ಲೋಕವೈಲಕ್ಷಣ್ಯ ಪ್ರದರ್ಶನಾಯ ಪರತ್ವ ಉಪಪಾದಯತಿ. ಪರತ್ವವನ್ನು ಹೇಳೋದಕ್ಕೋಸ್ಕರ ಹೊರಟಿದ್ದಾರೆ. ಇಲ್ಲಿದೆ ಬಂದೆ, ಇಲ್ಲಿದೆ. ನಶ್ಯ ಪರಾಯ ವಿತಥಾನುಭೂತಯೇ ಸರ್ವನಾಮ ಸರ್ವನಾಮ ಸಂಜ್ಞಾಭಾವೋ ಲೋಕವೈಲಕ್ಷಣ್ಯ ಪ್ರದರ್ಶನಾಯೇತಿ ಪೇಶಲಂ. ಲೋಕವೈಲಕ್ಷಣ್ಯ ಪ್ರದರ್ಶನಾಯ ಸರ್ವನಾಮ ಸಂಜ್ಞಾಭಾವ. ಅಲ್ಲಿ ಸರ್ವನಾಮ ಸಂಜ್ಞಾ ಪರಾಗಿರ ಇತ್ಯಾದಿ ಸರ್ವನಾಮ ಉಪಯೋಗಿಸಿಲ್ಲ, ಅದು ಪ್ರಾಪನ್ವನ ಉಪಯೋಗಿಸಿದ್ದಾರೆ ಅಂತ ಅರ್ಥ. ಪ್ರಣವನ್ ಬೇರೆ, ಪ್ರಾಪನವನ್ ಬೇರೆ. ಯಾತಕ್ಕೆ? ಲೋಕ ವಿಲಕ್ಷಣ ಪರಮಾತ್ಮ, ಇದು ಪರರು ಅಂದರೆ ಬೇರೆಯವರು ಅಂತ ಅಷ್ಟೇ ಅರ್ಥ. ಇಲ್ಲಿ ಪರ ಅಂದರೆ ಪೂರ್ಣ ಅಂತ ಅರ್ಥ. ಅದಕ್ಕೋಸ್ಕರ ವಿಲಕ್ಷಣ ತೋರಿಸ್ಬೇಕಾಗಿದೆ ಅಂತ ಉಪಯೋಗಿಸಿದ್ದಾರೆ. ಹೇಳ್ತಾರೆ, ಪರತ್ವ ಉಪಪಾದಯತಿ ಅವಿತಥೇತ್ಯಾದಿನ ಅವಿತಥ ಯಥಾರ್ಥ ಅಂತ ಅರ್ಥ. ವಿತಥ ಅಂದರೆ ಮಿಥ್ಯ, ವಿಥತಮಿದಂ ಬ್ರಹ್ಮಹಂ ನಿರ್ಗುಣೋಹಂ ವಿಥತಮಿದಮಿತಿ ಶೇಷ ಪಾಷಂಡವಾದ. ವಿಥತ ಅಂದರೆ ಸುಳ್ಳು, ಅವಿಥತ ಅಂದರೆ ಸತ್ಯ ಯಥಾರ್ಥ. ಕ್ವಾಪಿ ಅಪ್ರತಿಹತ ಅನುಭೂತಿರ್ಯಶ ತಥಾ ತಸ್ಮೈ ಸತ್ಯಜ್ಞಾನಾಯ ಅಂತರ್ಥ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಜ್ಞಾನಮಿತಿ ಶ್ರುತೇಹಿ ಗುಣತ್ರಯೇಣ ಆಭಾಸ ಸೃಷ್ಟಿ ತನ್ನಿಮಿತ್ತಯೋ ಪ್ರಕೃತಿ ಪುರುಷಯೋ ಬಂಧುಭೂತಾಯ. ಗುಣತ್ರಯಗಳಿಂದ ಸೃಷ್ಟಿಯಾಗತ್ತೆ, ನಿಮಿತ್ತ ಪ್ರಕೃತಿ ಪುರುಷರು, ಅದಕ್ಕೆ ಬಂಧುವಾದವನು ನೀನು ಅಂತ ಅಲ್ಲಿಗೆ ಅನ್ವಯ. ತತ್ರ ಸ್ಥಿತ್ವಾ ತಾಭ್ಯಾಂ ಸೃಷ್ಟೌ ಪ್ರವರ್ತಮಾನಾಯ ಗುಣತ್ರಯ ಪ್ರತೀತಿ ನಿಮಿತ್ತ ಅವ್ಯಕ್ತಾಶ್ರಯಾಯವಾ. ಎರಡು ರೀತಿ, ಗುಣತ್ರಯ ಪ್ರತೀತಿಗೆ ನಿಮಿತ್ತವಾದ ಅವ್ಯಕ್ತಕ್ಕೆ ಆಶ್ರಯ ಅಂತಲೂ ಅರ್ಥ, ಅಥವಾ ಪ್ರಕೃತಿ ಪುರುಷರಿಗೆ ಸುಬಂಧು ಅಂತಲೂ ಅರ್ಥ. ಸತೋ ಬಂಧುಂ ಅಸತಿ ನಿರವಿಂದನ್ ಇತಿ ಶ್ರುತೇಹೇ. ಅದು ಶ್ರುತಿಯಲ್ಲಿ ಅರ್ಥ ಬಂದಿದೆ ಅಂತ ಹೇಳಿದರು. ಗುಣೇಶು ಶಬ್ದಾದಿ ವಿಷಯೇಷು ಯಥಾರ್ಥ ಬುದ್ಧಿರಿ ಯೇಷಾಂತೆ ತಥಾ ತೈಹಿ ಬಹಿರ್ಮುಖೈಹಿ ಅದೃಷ್ಟಧಾಮ್ನೇ ಅಜ್ಞಾತ ಸ್ವರೂಪಾಯ. ಪರಮಾತ್ಮ ಗುಣತತ್ವ ಬುದ್ಧಿಭಿ, ಗುಣತತ್ವ ಬುದ್ಧಿವಿ ಅದೃಷ್ಟ, ಅಲ್ಲಿಗೆ ಅನ್ವಯ ಮಾಡಿದರು. ಗುಣತತ್ವ ಬುದ್ಧಿವಿ ಅದೃಷ್ಟಧಾಮ್ನೆ, ಗುಣಗಳನ್ನು ಮಾತ್ರ ನೋಡ್ತಕ್ಕಂಥವರಿಗೆ ಎಂದೂ ದೇವರು ಕಾಣೋದಿಲ್ಲ. ಯಾಕೆ ಹೊರಗಿನ ಪದಾರ್ಥ, ದೇವರು ಒಳಗಿರೋದ್ರಿಂದ ಕಾಣೋದಿಲ್ಲ ಅಂತ ಅರ್ಥ. ಅಥವಾ ಮುಂದಕ್ಕೆ ಅನ್ವಯ ಬೇಕಾದ್ರೆ ಮಾಡ್ಬೋದು. ಅವಿರುತ್ತ ನಿವೃತ್ತ ಮಾನಾವಧಯೇ ನಚಕ್ಷುಷಾ ಪಶ್ಯತಿ ಕಶ್ಚಿದೇನಮಿತಿ ಶ್ರುತೇಹೇ ನಿವೃತ್ತೋ ಮಾನಾವಧಿ ಪರಿಮಾಣ ಲಕ್ಷಣೇ ಯತ್ತ ಯಸ್ಮಾತ್ ತಥಾ. ಮಾನಾವಧಿ ಅಂದರೆ ಪರಿಮಾಣ, ದೇವರು ಪರಿಮಾಣ ಹೇಳೋಕ್ಕೆ ಬರೋದಿಲ್ಲ. ಅಪುನಸ್ತವಾದಿ ಮಧ್ಯಮ್, ನಿಮಗೆ ಆದಿ ಮಧ್ಯ ಏನು ಗೊತ್ತಾಗೋದಿಲ್ಲ, ಅರ್ಜುನ ಹೇಳ್ತಾನಲ್ಲ ಪರಿಮಾಣ ಇಲ್ಲ ಅಂತ ಅರ್ಥ. ಜನ್ಮಾದಿಮತಃ ಕಥಂ ಅನಂತತ್ವಮಿತಿ ತತ್ರ ಸ್ವಯಂಭುವೇ ಇತಿ. ಪರಮಾತ್ಮನಿಗೆ ಹುಟ್ಟು ಸಾವು ಇದ್ದಮೇಲೆ ಅವನು ಹೇಗೆ ಇರ್ತಾನೆ ಅಂದರೆ, ಹುಟ್ಟು ಸಾವು ಇಲ್ಲದವನು, ಸ್ವಯಂಭುವೇ ಸ್ವಯಂ ವ್ಯಕ್ತ. ಸ್ವಯಂಭುವೇ ಸ್ವತಃಸಿದ್ಧಾಯ ಸ ಭಗವಾನ್ ಕಸ್ಮಿನ್ ಪ್ರತಿಷ್ಠಿತಃ ಇತಿ ಸ್ವೇ ಮಹಿಮ್ನಿ ಇತಿ ಹೋವಾಚ ಇತಿ ಶ್ರುತೇ. ದೇವರು ಯಾರನ್ನು ಆಶ್ರಯಿಸಿದ್ದಾನೆ ಅಂದರೆ ಸ್ವೇ ಮಹಿಮ್ನಿ, ತನ್ನ ಮಹಿಮೆಯಲ್ಲಿ ತಾನೇ ಇದ್ದಾನೆ ಹೊರತು ಇನ್ನೊಬ್ಬರ ಅವಲಂಬಿಸಿಲ್ಲ, ಸ್ವತಂತ್ರ. ನಮಃ ಪರಾಯ ವಿಧತಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೇ ಗುಣತತ್ವ ಬುದ್ಧಿಭಿ ನಿವೃತ್ತಮಾನಾವಧಯೇ ಸ್ವಯಂಭುವೇ. ನಯಶ್ಚ ಸಖ್ಯಂ ಪುರುಷೋ ವೇತ್ತಿ ಸಖ್ಯುಃ ಸಖಾವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿಃ ತಸ್ಮೈ ಮಹೇಶಾಯ ನಮಸ್ಕರೋಮಿ. ದೇವರು ಎಂಥವನು ಅಂದರೆ, ನಯಶ್ಚ ಸಖ್ಯಂ ಪುರುಷೋ ವೇತ್ತಿ, ಪರಮಾತ್ಮ ನಮಗೆ ಸಖನಾಗಿ ಜೊತೆಗಿದ್ದಾನೆ. ಸ್ವಾಪೂರ್ಣ ದಾಸುಪರ್ಣ ಸಯುಜ ಸಖಾಯ, ಆದರೆ ಒಳಗಿದ್ದು ನಮಗೆ ಕಾಣದಂತೆ ಇದ್ದಾನೆ ಪರಮಾತ್ಮ. ಸಖಾವಸನ್ ಸಂವಸತಃ ಪುರೇಸ್ಮಿನ್, ಎಲ್ಲೋ ಇಲ್ಲ, ನಮ್ಮ ದೇಹದೊಳಗೆ ಇದ್ದಾನೆ, ಜೊತೆಗೇ ಇದ್ದಾನೆ, ಕಣ್ಣಿ ಮಾತ್ರ ಕಾಣದೇ ಇಲ್ಲ. ಇದು ದೇವರ ಮಹಿಮೆ ಅಂತ ಹೇಳಿದರು. ಹೇಗೆ ಗುಣೋ ಯಥಾ ಗುಣಿನೋ ಅವ್ಯಕ್ತ ದೃಷ್ಟಿ, ಗುಣಗಳು ಗುಣಿ ಒಳಗಿದ್ದರೂ ಕೂಡ ಸತ್ವಾದಿಗಳು ನಮ್ಮ ಕಣ್ಣಿಗೆ ಹ್ಯಾ ಕಾಣೋದಿಲ್ಲೋ ಹಾಗೆ. ತಸ್ಮೈ ಮಹೇಶಾಯ ನಮಸ್ಕರೋಮಿ ಅಂತ ಮಹೇಶನಾದ ಶ್ರೀಹರಿಗೆ ನಮಃ ಕರೋಮಿ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ನಮಸ್ಕರೋಮಿ ಬಂದಿದ್ದಕ್ಕೆ ದೃಷ್ಟಾಂತ, ಮಹೇಶಾಯ ನಮಸ್ಕರೋಮಿ, ಕಾಂತಾಯ ನಮಸ್ಕರೋಮಿ, ಅಲ್ಲಿ ನಾರಾಯಣಾಯ ನಮಸ್ಕರೋಮಿ. ಗುಣತತ್ವ ಬುದ್ಧಿವಿ ಅದೃಷ್ಟಧಾಮ್ನೆ ಇತ್ತೆ ತದ್ದು ಉಪಪಾದ ಇತ್ತೆ ನಯಸ್ಸಿ. ಯಾತಕ್ಕೆ ಕಾಣೋದಿಲ್ಲ ಪರಮಾತ್ಮ ಅಂದರೆ ಹೇಳ್ತಾರೆ, ಅಯಂ ಪುರುಷೋ ಯಶ್ಚ ಸಖ್ಯಂ ನ ವೇತ್ತೀ ತಸ್ಮೈ ಮಹೇಶಾಯ ಶಿವಾದುತ್ತಮಾಯ ನಮಸ್ಕರೋಮಿ ಇತ್ಯನ್ವಯ. ನಾವು ಕೂತಿರ್ತೇವೆ ಹೇಳ್ತೇವೆ, ಈಗ ನಾವೇನು ತಿಳ್ಕೊತೇವೆ, ನಾವು ಎದ್ದು ಬಿಟ್ವಿ ಅಂತೇಳಿ ದೇವ್ರು ಏನು ಮಾಡ್ತಾನೆ ಹೇಳ್ತಾನೆ ಜೊತೆಗೆ. ಅವಾಗೇನಾಗುತ್ತೆ ಅದು ಮರ್ತು ಬಿಡ್ತೇವೆ ಆಗ. ಅದಕ್ಕೆ ಸಖ್ಯಂ ನವೇತ್ತಿ ಮಾತಾಡ್ತಾನೆ, ಯೋ ಅಂತಃಪ್ರವೇಶ ಮರ್ತು ಬಿಡ್ತಾನೆ. ಮಾತಾಡ್ಸೋನವನೇ ಅವನು ಮರ್ತ ನಾವು ಮಾತಾಡ್ತೇವೆ. ಅಂದರೆ ದೇವ್ರು ಎಲ್ಲ ಮಾಡಿಸ್ತಾ ಏನಾಗಿದ್ದಾನೆ, ಅವ್ಯಕ್ತನಾಗಿದ್ದಾನೆ. ಅದು ದೇವ್ರ ಮಹಿಮೆ. ಅಸ್ಮಿನ್ ಪುರೇ ಶರೀರೇ ಸಂವಸತಃ ಮಹೇಶಾಯ ಶಿವಾದ ಉತ್ತಮಾಯ. ಈಶಾ ರುದ್ರದೇವರು, ಮಹೇಶ ಈಶನ ಮೇಲಿರೋ ಈಶ. ಕೀದೃಶಾಯ ಅಸ್ಮಿನ್ ಪುರೇ ಶರೀರೇ ಸಂವಸತಃ ಸಖ್ಯಂ ಸ್ವಯಂ ಚ ಸಹೈವ ವಸನ್ ನ ತದ್ದೂರೇ ತದ್ವಂತಿಕೆ ಇತಿ ಶ್ರುತೇಹೇ. ಈಶಾವಾಸ್ಯ ಅತಿ ಹತ್ರ ಅತಿ ದೂರ ಪರಮಾತ್ಮ ಇದ್ದಾನೆ. ಸಖ್ಯುಃ ಸಖಾ ಇತ್ತೇತದ್ ಏಕಸ್ಮಿನ್ ಪುರೇ ವರ್ತಮಾನ ತ್ವಾದ ಉಭಯೋ ಸಮಂ. ಜೀವನೂ ಸಖ ಪರಮಾತ್ಮನೂ ಸಖ, ದ್ವಾಸುಪರ್ಣ ಸಯುಜ ಸಖಾಯ ಅಂತ ಹೇಳಿರೋದ್ರಿಂದ ಪರಸ್ಪರ ಸಖರು. ದ್ವಾಸುಪರ್ಣ ಸಯುಜ ಸಖಾಯ ಸಮಾನ ವೃಷ್ಟಮಿತಿ ಶ್ರುತೇಹೇ. ಅಥವಾ ದೃಷ್ಟಾಂತಮಃ ಗುಣ ಇತಿ ಯಥಾ ಕಶ್ಚಿತ್ ಪುರತಃ ಸ್ಥಿತೋಪಿ ಗುಣಭೂತೋ ಹೃತ್ಯಃ ಗುಣಿನಃ ಪ್ರಧಾನಭೂತಶ್ಚ ರಾಜ್ಞೋ ಮಮ ಅಸೌ ಸಖೇತಿ ಗಂಭೀರೇಣ ರಾಜ್ಞಾ ಚಿಂತಿತಂ ಸಖ್ಯಂ ನವೇತ್ತಿ ಕುತಃ ಅತ್ರ ಅವ್ಯಕ್ತೇತಿ. ಕಶ್ಚಿತ್ ಪುರತಃ ಸ್ಥಿತೋಪಿ ಗುಣಭೂತೋ ಭೃತ್ಯಃ ಗುಣಿನಃ ಪ್ರಧಾನಭೂತಸ್ಯ ರಾಜ್ಞೋ ಮಮ ಅಸೌ ಸಖೇತಿ ಗಂಭೀರೇಣ ರಾಜ್ಞಾ ಚಿಂತಿತಂ ಸಖ್ಯಂ ನ ವೇತ್ತಿ. ಒಬ್ಬ ರಾಜದೂತನಿಗೆ ರಾಜ ತನ್ನ ಹಿತೈಷಿ ಎಂಬುದು ಹೇಗೆ ಮರೆತು ಬಿಡ್ತಾನೋ ಆ ರೀತಿಯಾಗಿ ಗುಣಭೂತ ಅಂದರೆ ಸೆಕೆಂಡರಿ ಅಂತ ಅರ್ಥ. ಸೆಕೆಂಡರಿ ಆದ ವ್ಯಕ್ತಿ ಪ್ರೈಮರಿ ವ್ಯಕ್ತಿನ ಹೇಗೆ ತಿಳ್ಕೊಳ್ಳೋದಿಲ್ವೋ ನಾವಾಗಿ ತಿಳ್ಕೊಳ್ಳೋದಿಲ್ಲ. ಅತ್ರ ಅವ್ಯಕ್ತೇತಿ ಅಸ್ಪಷ್ಟ ದೃಷ್ಟಿ, ಪರಮಾತ್ಮ ಅಸ್ಪಷ್ಟ ದೃಷ್ಟಿ. ಭೃತ್ಯಸ್ಯ ಸ್ಥೂಲಜ್ಞಾನತ್ವಾತ್ ರಾಜ್ಞಃ ಸೂಕ್ಷ್ಮದೃಷ್ಟಿತ್ವಾದ ಇತ್ಯರ್ಥ. ಭೃತ್ಯನದು ಸ್ಥೂಲಜ್ಞಾನ, ರಾಜನದು ಸೂಕ್ಷ್ಮಜ್ಞಾನ. ರಾಜನಿಗೆ ಅರಿವಿರೋ ಹಾಗೆ ಭೃತ್ಯನಿಗೆ ಅರಿವಿರೋದಿಲ್ಲ, ದೇವರಿಗೆ ಅರಿವಿರೋ ಹಾಗೆ ನಮಗೆ ಅರಿವಿರೋದಿಲ್ಲ. ಗುಣೋ ರೂಪಾದಿ ರೂಪಾದಿರ್ಗುಣಿನೋ ದ್ರವ್ಯಸ್ಯ ಸಂಬಂಧಂ ಯಥಾ ನ ವೇತ್ತಿ. ಅಥ ಇನ್ನೊಂದು ಅರ್ಥ, ಗುಣ ಗುಣಪಾದಿ ಗುಣಯಿತೋ ದ್ರವ್ಯಸ್ಯ ಸಂಬಂಧಂ ಯಥಾ ನ ವೇತ್ತಿ ಕುತಃ ಅವ್ಯಕ್ತ ದೃಷ್ಟಿ. ದೃಷ್ಟಿರಹಿತತ್ವಾತ್ ಜಡತ್ವಾತ್ ಇತ್ತೇತದ ಅಪವ್ಯಾಖ್ಯಾನಂ. ಕೆಲವು ಬೇರೆ ಅರ್ಥ ಮಾಡಿದ್ದಾರೆ, ದೃಷ್ಟಿರಹಿತ ಅಂದರೆ ಜಡ ಅಂತ ಅರ್ಥ ಮಾಡ್ತಾರೆ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದರು. ಯಥಾರಾಜ್ಞ ಪ್ರಿಯತ್ವಂತು ಮೃತ್ಯೋ ವೇದನ ಚಾತ್ಮನಃ ಯಥಾ ಜೀವೋ ನಯತ್ ಸಖ್ಯಂ ವೇತ್ತಿ ತಸ್ಮೈ ನಮೋಸ್ತುತೆ ಇತ್ತನೇನ ಅಪಹಸ್ಥಿತಮಿತಿ ಜ್ಞಾತವ್ಯಂ. ಇದು ಈ ಮಾತಿನಲ್ಲಿ ಅದು ಉತ್ತರ ಇದೆ ಅಂತ ಹೇಳ್ತಾರೆ. ಯಥಾರಾಜ್ಞ ಪ್ರಿಯತ್ವಂತು ಮೃತ್ಯೋ ವೇದನ ಚಾತ್ಮನಃ. ಇಷ್ಟೋಸರ ಏನಾಗುತ್ತೆ ಪಾಪ, ರಾಜ ಪೃಥ್ವಿ ಮೇಲೆ ಸಿಟ್ಟೆ ಮಾಡ್ಕೊಂಡ್ಬಿಡ್ತಾನೆ. ಆ ಸಿಟ್ಟು ಮಾಡ್ಕೊಂಡಲ್ಲೂ ಏನಿದೆ ಅವನಿಗೆ ಪಾಪ, ಒಳ್ಳೇದಾಗಲಿ ಅಂತ ಭಾವನೆ ಇದೆ. ಗೊತ್ತಾಯ್ತಾ, ಇವನಿಗೆ ಅರ್ಥ ಆಗಲ್ಲ, ಅದನ್ನು ಬೈತಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ತುಂಬ ಜನಗಳ ಸ್ವಭಾವ, ಹೊಗಳಿದಾಗ ಖುಷಿಪಟ್ಟಾಗ ಬೈದಾಗ ಜನ ಖುಷಿ ಪಡೋದಿಲ್ಲ. ಅದು ಬೈದವ್ರು ನಿಜವಾಗ್ಲೂ ಏನು ಮಾಡ್ತಾರೆ, ಮೇಷ್ಟು ನೋಡ್ತಾನೆ, ಪೂರ್ತಿ ನೋಡ್ತಾನೆ, ಒಂದು ಯಾವ ತಪ್ಪು ಹುಡುಕ್ಬಿಟ್ಟು ಹೊಡೆದು ಬಿಡ್ತಾರೆ. ಮೇಷ್ ಹುಡುಕಿ ಎಷ್ಟೊಂದು ಕಷ್ಟ, ಅದನ್ನೇ ಹುಡುಕ್ಬೇಕ ಈ ಪ್ರಾಣಿ ಅಂತ ಕೇಳಿದ್ರೆ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಸರಿಯಾಗಿರೋ ನೋಡಬಾರ್ದ ಕೇಳಿ. ಮೇಷ್ಟು ಕರುಣೆ ಇದೆ, ಇದರಲ್ಲೂ ಸರಿ ಬರೋದ ಫುಲ್ ಬರುತ್ತಿತ್ತು ಅವನಿಗೆ. ಅದಕ್ಕೆ ಅವನ ದೃಷ್ಟಿ ಇದೆ. ಇವನ್ನೇ ತಿಳ್ಕೊತಾನೆ, ಈ ಮೇಷ್ಟು ಬುದ್ಧಿನೇ ಬರೀ ದೋಷನೇ ನೋಡ್ತಾನೆ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅದಕ್ಕೆ ದೋಷ ಹೇಳೋರು ಹಿತೈಷಿಗಳು, ಗುಣ ಹೇಳೋರು ಹಿತೈಷಿಗಳಲ್ಲ ಅಂತ ಹೇಳ್ತಾರೆ. ಗುಣ ಹೇಳೋರು ಮಿಸ್ಗೈಡ್ ಮಾಡ್ತಾರೆ, ದೋಷ ಹೇಳೋರು ಏನು ಮಾಡ್ತಾರೆ, ಗೈಡ್ ಮಾಡ್ತಾರೆ, ಈಗ ಮಾಡಬಾರ್ದೇನು ಅಂತೇಳಿ. ಅವಾಗ ಅದರಿಂದ ಏನಾಗುತ್ತೆ ಅವನಿಗೆ, ತುಂಬ ಉಪಕಾರ ಆಗುತ್ತೆ, ಮುಂದೆ ತಿದ್ಕೊಳ್ಳೋಕೆ ಅನುಕೂಲ ಆಗಿಬಿಡುತ್ತೆ. ಅದಕ್ಕೆ ದೇವರು ನಮ್ಮ ರಾಜ ಭೃತ್ಯನ ಅದು ಭೃತ್ಯ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಸೊ ಭೃತ್ಯ ರಾಜನ ಪ್ರೀತಿನ ಹೇಗೆ ಅರ್ಥ ಮಾಡ್ಕೊಳ್ಳೋದಿಲ್ವೋ, ದೇವ್ರ ಪ್ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದದ್ದೆಲ್ಲ ಒಡಿತೆ ಆಯಿತು, ಅದಕ್ಕೆ ಈ ಮಾತು ಹೊಂದಿರೋದು. ಆ ದೃಷ್ಟಿ ನೋಡಿ ಹೇಗಿದೆ, ಯಥಾರಾಜ್ಞ ಪ್ರಿಯತ್ವಂತು ಮೃತ್ಯೋ ವೇದ ನಚಾತ್ಮನಃ ತಥಾ ಜೀವೋ ನತತ್ಸ ಯತತ್ಸಖ್ಯಂ ವೇತ್ತಿ ತಸ್ಮೈ ನಮೋಸ್ತುತೆ. ಆ ಭಾವನೆ ಇರು, ಏನು ಮಾಡಿದ್ರು ಒಳ್ಳೇನು ಮಾಡ್ತಾನೆ ಅಂತ ಬಂದುಬಿಟ್ರೆ ನಮಗೆ ಏನಾಗೋದಿಲ್ಲ. ದೇವ್ರ ನಿಜವಾದ ಮಹಿಮೆ ಗೊತ್ತಾಗುತ್ತೆ. ದೇವ್ರನ್ನ ಸಿಟ್ಟು ಮಾಡ್ಬೇಕು, ಇಷ್ಟೆಲ್ಲ ಮಾಡಿದೆ ದೇವ್ರ ಕೈ ಕೊಟ್ಬಿಟ್ಟ ಅಂತ ತಿಳ್ಕೊಂಬಿಟ್ರೆ ಫಜೀತಾಗ. ದೇವರೆಂದು ಹಾಗೆ ಮಾಡೋದಿಲ್ಲ, ಸಾಮಾನ್ಯ ದೊಡ್ಡವರೇ ಹಾಗೆ ಮಾಡೋದಿಲ್ಲ. ದೇವರಂತೂ ನಿರ್ದೋಷನಾದ ದೊಡ್ಡವನು. ಎಷ್ಟೋ ದಿನ ದೊಡ್ಡವರಿಗೆ ಸ್ವಲ್ಪ ಸ್ವಲ್ಪ ದೋಷ ಇರಬಹುದು, ದೇವರಲ್ಲಿ ಇಲ್ಲವೇ ಇಲ್ಲ ಅಂದಮೇಲೆ ಎಲ್ಲ ದೇವರೇ ಮಾಡ್ತಾನೆ ಅಂದಮೇಲೆ ನಾ ಸಿಟ್ಟಾಗೋ ಚಾನ್ಸೇ ಇಲ್ಲ ಅಂತ ಅರ್ಥ. ಗುಹ್ಯಂತಿ ಯಂ ಸೂರಯ ಇತಿ ಯದುಕ್ತಂ ತದಧುನಾ ಸ್ಪಷ್ಟ ಇತಿ ದೇಹ ಇತಿ. ಈ ಮಾತನ್ನು ಮೊದಲೇ ಹೇಳಿಬಿಟ್ಟಿದ್ದಾರೆ. ಮುಹ್ಯಂತಿ ಯಂ ಮೊದಲೇ ಶ್ಲೋಕದಲ್ಲೇ ಹೇಳಿಬಿಟ್ಟಿದ್ದಾರೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ. ಈ ಮಾತು ಯಾತಕ್ಕೆ ಬಂತು ಅಂದರೆ, ಜೀವರಿ ಪರಮಾತ್ಮ ಸಾಮಾನ್ಯರಿಗೆ ಕಾಣೋದ್ರೆ ಜ್ಞಾನಿಗಳಿಗೂ ಅಷ್ಟು ಸುಲಭ ಕಾಣೋದಿಲ್ಲ ಅಂತ. ಜ್ಞಾನಿಗಳು ಅನುಸಂಧಾನ ಮಾಡಿ ಮಾಡಿಬಿಡ್ತಾರೆ, ಮರ್ತು ಬಿಡ್ತಾರೆ ಎಷ್ಟೋ ಸಲ. ಅಷ್ಟು ಸೂಕ್ಷ್ಮ ದೇವರು, ಸಾಮಾನ್ಯ ಹಂತದಲ್ಲಿ ಗೊತ್ತಾದರೂ ವಿಶೇಷ ಹಂತದಲ್ಲಿ ಮರೆತು ಬಿಡ್ತಾರೆ. ಅದಕ್ಕೆ ಮುಹ್ಯಂತಿ ಯಂ ಸೂರಯ ಇತಿ ಯದುಕ್ತಂ ತದಧುನಾ ಸ್ಪಷ್ಟ ಇತಿ ದೇಹ ಇತಿ. ತಾಪ ಐಕ್ಷಂತ ದೇಹೋ ಅಸವೋ ಅಕ್ಷಾಹ ಹೌದ ಹಾಂ ಹೌದು ದೇಹೋ ಸವೋ ಅಕ್ಷ ಮನವೋ ಭೃತಮಾತ ಮಾತ್ರಾಹ ನಾತ್ಮಾನಮನ್ಯಂಚ ವಿದುಃ ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞೋ ನ ವೇದ ಸರ್ವಜ್ಞಮನಂತ ಮೀಡೇ. ದೇಹ ಅಸವ ಅಕ್ಷಾಹ ಮನವ ಭೂತ ಮಾತ್ರಾಹ ನ ಆತ್ಮಾನಂ ಮನ್ಯಂಚ ವಿದುಃ ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞಃ ನ ವೇದ ಸರ್ವಜ್ಞಂ ಅನಂತ ಮೀಡೇ. ದೇವರಿಗೆ ನಮಗೆ ವ್ಯತ್ಯಾಸವನ್ನು ಹೇಳ್ತಾರೆ. ಮುಹ್ಯಂತಿ ಯಂ ಸೂರಯ ಇತಿ ಯದುಕ್ತಂ ತದಧುನಾ ಸ್ಪಷ್ಟಯತಿ ದೇಹ ಇತಿ. ತಾಪ ಇಚ್ಛಂತ ಒಂದಿಷ್ಟು ಇದು ಯಾತಕ್ಕೆ ಇಂಪಾರ್ಟೆಂಟ್ ಆಯಿತು ಅಂದರೆ, ಇದು ಈ ಶ್ಲೋಕ ಏಳು ಶ್ಲೋಕ ಭಾಗವತ್ ಮೊದಲೇ ಶ್ಲೋಕಕ್ಕೆ ಅರ್ಥ ಇವು. ಸೊ ಅದಕ್ಕೇ ಇವ್ರಿಗೆ ಅತ್ಯಂತ ಪ್ರಿಯವಾಗಲಿಕ್ಕೆ ಕಾರಣ ಸೂಕ್ಷ್ಮ ವಿಚಾರನ ಬಿಡಿಸಿಡೋದಕ್ಕೆ ಹೊರಟಿರೋದ್ರಿಂದ. ತಾಪ ಇಚ್ಛಂತ ಇತ್ಯಾದಿವತ್ ದೇಹಾದೀನಾಂ ಜಡಾನಾಂ ಜ್ಞಾತೃತ್ವಾದಿ ಧರ್ಮ ಅನುಪಪತ್ಯ ತದ್ವ್ಯತಿರಿಕ್ತ ಕಶ್ಚಿತ್ ಜ್ಞಾನಾಶ್ರಯ ಅಂಗೀಕರ್ತವ್ಯ ಜೀವಸ್ಯ ಜ್ಞಾನಾಶ್ರಯತ್ವೇಪಿ ಸಮ್ಯಕ್ ಸ್ವ ಪರ ವೇದನಾ ಸಾಮರ್ಥ್ಯಸ್ಯ ಪ್ರತ್ಯಕ್ಷತ್ವೇನ ಪರಸ್ಯ ಹರೇಹೇತ ಜ್ಞಾನ ವಿಷಯತ್ವ ವರ್ಣನೇನ ಮಹಾತ್ಮ್ಯಂ ಆವಿರ್ಭೂತಂ ನ ಸ್ಯಾದಿತಿ ಕಶ್ಚಿತ್ ವಿಶಿಷ್ಟ ಸರ್ವಜ್ಞೋ ಅಪೇಕ್ಷಿತಃ ತಸ್ಯ ಸರ್ವಜ್ಞತ್ವ ವಿಶಿಷ್ಟ ಅನ್ಯ ಸದ್ಭಾವೇ ಘಟತೆ ತೇನ ಅನ್ಯೈಶ್ಚ ಸಂಭೂಯ ಅಪಿ ಅವೇದ್ಯ ಮಹಿಮಾ ಹರಿರಿತ್ಯನೇನ ಹರೇ ನಿರತಿಶಯ ಮಹಾತ್ಮ್ಯಂ ವಿಜ್ಞಾತಂ ಸ್ಯಾದಿತಿ ತದರ್ಥಂ ದೇಹಾದಿಶಬ್ದೇನ ತದಭಿಮಾನಿತ್ವೇನ ತೇ ಲಕ್ಷ್ಯಂತೆ ಸಂಬಂಧಾತ್. ಸಾಮಾನ್ಯರ್ಥ ಏನದಕ್ಕೆ, ದೇಹ ಅಸವಹ ಇಂದ್ರಿಯಗಳು, ಅಕ್ಷಾಹ ಪ್ರತ್ಯಕ್ಷಾದಿಗಳು, ಮನವಹ ಮನುಗಳು, ಭೂತಮಾತ್ರಾಹ ಭೂತಗಳು ತನ್ಮಾತ್ರಗಳು. ಭೂತಮಾತ್ರಗಳು ಎರಡು ಬೇರೆ ಮಾಡ್ಕೋಬೇಕು, ಭೂತಗಳು ಪಂಚಭೂತಗಳು ಮಾತ್ರ ತನ್ಮಾತ್ರಗಳು. ನಾ ಆತ್ಮಾನಂ ಅವೆಲ್ಲ ಎಂಥವು ಅಂದರೆ, ತಮ್ಮನ್ನು ಪೂರ್ತಿ ತಿಳ್ಕೊಂಡಿಲ್ಲ, ದೇವ್ರನ್ನೂ ಪೂರ್ತಿ ತಿಳ್ಕೊಂಡಿಲ್ಲ. ವಿದುಹು ಪರಮ್ಯತ್ ತರ್ವಂ, ಆದರೆ ದೇವ್ರು ಮಾತ್ರ ಎಲ್ಲ ತಿಳ್ಕೊಂಬಿಟ್ಟಿದ್ದಾನೆ. ಇವರೆಲ್ಲರೂ ಒಬ್ಬೊಬ್ಬರು ದೇವ್ರನ್ನ ತಿಳ್ಕೊಂಡಿಲ್ಲ, ಎಲ್ಲರೂ ಜಾಯಿಂಟಾಗಿ ದೇವ್ರನ್ನ ತಿಳ್ಕೊಂಡಿಲ್ಲ. ದೇವ್ರು ಮಾತ್ರ ಏನು ಮಾಡಿದ್ದಾನೆ, ಒಬ್ಬರು ಎರಡು ತಿಳ್ಕೊಂಬಿಟ್ಟಿದ್ದ. ಭಗವದ್ಗೀತಾ ವಾಕ್ಯ ಅದು, ಏನಂತ ಹೇಳ್ತಾನೆ ಪರಮಾತ್ಮ, ತಾನಿ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಪೂರ್ತಿ ಇದ್ರ ಅರ್ಥ ಅದು, ನಾನು ಈಗಿನ ಹಿಂದಿನ ಮುಂದಿನ ಎಲ್ಲರೂ ನನಗೆ ಗೊತ್ತು, ಎಲ್ಲರೂ ಸೇರಿ ನಾನು ತಿಳ್ಕೊಂಡಿಲ್ಲ ಅಂತ ಹೇಳ್ತಾನೆ. ತಾನು ಒಬ್ಬನು ಎಲ್ಲರೂ ತಿಳ್ಕೊಂಡಿದ್ದಾನೆ, ಎಲ್ಲರೂ ಸೇರಿ ಒಬ್ಬನು ತಿಳ್ಕೊಂಡಿಲ್ಲ. ದೇವರು ಅವ್ಯಕ್ತ ಅಂಬೋದಕ್ಕೆ ನಿದರ್ಶನ ಇದೆ. ಅದಕ್ಕೆ ಹಿಂದಿನ ಮಾತು ಬಂದಿತ್ತಲ್ಲ, ಪರಮಾತ್ಮ ಎಂಥವ್ದು ಗುಣತತ್ವ ಬುದ್ಧಿವಿಹಿ ಅದೃಷ್ಟ ಧಾಮನೆ ಎಂಬುದಕ್ಕೆ ವಿವರಣೆ ಅಂತ ಕೊಟ್ಟರು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ, ದೇಹ ಅಸವಹ ಅಕ್ಷಾಹ ಮನವಹ ಭೂತ ಮಾತ್ರಾಹ ನಾ ಆತ್ಮಾನಂ ವಿದುಹು ಅನ್ಯಂಚ ವಿದುಹು. ಯಾಕೆ ಯತ್ ಪರಮನು ಪೂರ್ಣ, ಪೂರ್ಣನ ಅರ್ಥ ಮಾಡಲು ಅಪೂರ್ಣರಿಗೆ ಸಾಧ್ಯ ಇಲ್ಲ. ಒಬ್ಬರು ಸರ್ವಜ್ಞ ಅಂತ ಹೇಳ್ಬೇಕಾದ್ರೆ ಅವನೇ ತಿಳ್ಕೊಂಡು ಏನಾಗಿರ್ಬೇಕು, ಅವನು ಸರ್ವಜ್ಞನಾಗಿರ್ಬೇಕು. ಪರಮಾತ್ಮ ಪೂರ್ಣ, ಪೂರ್ಣರಲ್ಲ ಅದಕ್ಕೆ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಸಿಂಪಲ್ ಆನ್ಸರ್ ಅದು. ಅಪೂರ್ಣ ಯಾರನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಪೂರ್ಣ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ತಿಳ್ಕೊಂಡು ಇವನು ಪೂರ್ಣತ್ವ ಬಂದ್ಬಿಡುತ್ತೆ ಆಮೇಲೆ, ಅರ್ಥ ಆಯ್ತಾ? ಸರ್ವಜ್ಞ ಅಂತಂದರೆ ಇನ್ನು ಸರ್ವಜ್ಞ ಯಾರು ತಿಳ್ಕೊಬೇಕು ಪೂರ್ತಿಯಾಗಿ, ಇನ್ನೊಬ್ಬ ಸರ್ವಜ್ಞ. ಅವನು ಇನ್ನೊಬ್ಬರು ಸರ್ವಜ್ಞ ಇಲ್ಲ, ಅದಕ್ಕೋಸ್ಕರ ದೇವ್ ಪೂರ್ತಿ ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಭಾಳ ಇಂಪಾರ್ಟೆಂಟ್ ಪದಗಳು ಅವೆಲ್ಲ ಕೂಡ, ಅದರಿಂದ ಜೀವೇಶ ಭೇದ ಎಲ್ಲ ತನ್ನಷ್ಟಾನೇ ಸ್ಪಷ್ಟ ಆಗಿಬಿಡುತ್ತೆ. ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಯಥೋವಾಚೋ ನಿವರ್ತಂತೆ, ವಾಪಸ್ ಬಂದ್ಬಿಡುತ್ತೆ. ಕಲ್ಲು ಮೇಲೆಸ್ತ್ರೆ ಏನು ಮಾಡುತ್ತೆ, ವಾಪಸ್ ಬರುತ್ತೆ. ಆದರೆ ದೇವ್ರ ಹತ್ರ ವಿಷ್ಣು ಪಾದಕ್ಕೆ ಹೋಗಿದ್ದು ವಾಪಸ್ ಯಾಕೆ ಬರುತ್ತೋ, ವಿಷ್ಣು ಹತ್ರವರು ವಾಪಸ್ ಬರುತ್ತೆ. ಅದರಿಂದ ದೇವ್ರಿಗೆ ಕೊಟ್ಟಿದ್ದು ವಾಪಸ್ ಬರುತ್ತೆ ಮತ್ತೆ. ಯಾಕೆ ದೇವ್ರಿಗೆ ಕೊಡ್ಲಿಕ್ಕಾಗೋದೇ ಇಲ್ಲ, ಅಷ್ಟು ದೊಡ್ಡವನಾದ್ರಿಂದ ವಾಪಸ್ ಬರುತ್ತೆ. ಸುಮ್ಮನೆ ಬರೋದಿಲ್ಲ, ಕಲ್ಲು ಮೇಲೆ ಕೆಸಿತಾನೆ, ಏನು ಮಾಡುತ್ತದು, ಫಾಸ್ಟ್ ಆಗಿ ಬೀಳುತ್ತೆ. ಬದಲು ನಾವೇ ಸ್ಪೀಡಿಗಿಂತ ಜಾಸ್ತಿ ಸ್ಪೀಡಲ್ಲಿ ಬೀಳುತ್ತದೆ. ಸೊ ದೇವ್ರು ನಮಗಿಂತ ಏನು ಮಾಡ್ತಾನೆ, ಜಾಸ್ತಿ ಕೊಡ್ತಾರೆ, ಫಾಸ್ಟಾಗಿ ಕೊಡ್ತಾರೆ, ಮತ್ತೆ ಜೋರಾಗಿ ಕೊಡ್ತಾನೆ, ಕಲಿಸ್ಕೊಳ್ಳೋಕ್ಕಾಗಲಾರಿಸ್ಕೊಡ್ತಾನೆ. ಸರ್ವ ನಾವೇ ಎಸ್ತಕಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ, ಅಷ್ಟು ಇದಾಗಿರುತ್ತೆ ಅದಕ್ಕೆ, ಆ ಫೋರ್ಸ್ ಬಂದಿರೋದು. ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞೋ ನವೇದ ಸರ್ವಜ್ಞ ಮನಂತ ಮೀಡೇ. ಈ ಭೂಮಿಗೆ ಹಾಕ್ತಾನೆ ಬಿದ್ದು ಬಿಡುತ್ತೆ, ಆಕಾಶಕ್ಕೆ ಹಾಕ್ತಾನೆ ಬಿಡುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಭೂಮಿಗೆ ಹಾಕ್ತಾನೆ ಅಂದ್ರೆ ಏನು, ದೇವ್ರನ್ನ ಬಿಟ್ಟು ಆಪೋಸಿಟ್ ಇದು, ಬೇರೆ ಎಲ್ಲ ಹಾಕಿದ್ರೆ ಹೋಗಿದ್ದು ಹೋಗಿಬಿಡುತ್ತೆ, ಹಾಗೇನೆ ದೇವ್ರಿಗೆ ಹಾಕಿದ್ರೆ ಮಾತ್ರ ವಾಪಸ್ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೇ ಕೃಷ್ಣಾರ್ಪಣ ಜಾತಕ್ಕೆ ಹೇಳಬೇಕು ಅಂದರೆ ವಾಪಸ್ ಕೊಡೋದು ಅವನೊಬ್ಬನೇ. ಉಳಿದವ್ರು ಏನು ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಹಾರು ಇಟ್ಕೊಂಡ್ಬಿಡ್ತಾರೆ, ಬಿಡೋದಿಲ್ಲ. ಅದು ಸಾಮಾನ್ಯವಾಗಿ ಹಳ್ಳಿಗೆ ಕೆನಾಲ್ ನೀರು ಹರಿಸ್ತಾರಲ್ಲ, ಬಿಟ್ಟು ನೀರು ಪೂರ್ತಿ ಹೋಗೋದಿಲ್ಲ ಅಲ್ಲಿಗೆ. ಇವ್ರಿಗೆ ಅದೇ ಬದ್ದೆ ಏನಾಗಿರುತ್ತೆ ಎಷ್ಟೊಂದು ಅಲ್ಲೆಲ್ಲ ಹಿಡ್ಕೊಂಡ್ಬಿಟ್ಟಿರುತ್ತೆ. ಹಾಗೇನೆ ಈ ಕೊಟ್ಟದ್ದು ಉಂಡಿಗೆ ಹಾಕಬೇಕಾದ್ರೆ ಅರ್ಧ ಹೋಗಿಬಿಡುತ್ತೆ, ಆಗಲಿ ಜೇಬಿಗೆ ಹಾಕೊಂಡ್ಬಿಟ್ಟಿರ್ತಾರಲ್ಲ, ಆ ಟೈಪ್ ಅದು ಪೂರ್ತಿ ಹೋಗೋದಿಲ್ಲ. ದೇವ್ರಿಗೆ ಕೊಟ್ಟಿದ್ದು ಮಾತ್ರ ವಾಪಸ್ ಬರೋದು, ಮತ್ತೆ ಜಾಸ್ತಿ ಬರೋದು, ಮತ್ತೆ ಅಷ್ಟೇ ವಾಪಸ್ ಬರೋದಿಲ್ಲ, ಜಾಸ್ತಿನೂ ಬರೋದು ದೇವ್ರಿಗೆ ಕೊಟ್ಟರೆ ಮಾತ್ರ, ಮತ್ತೆ ಫಾಸ್ಟಾಗಿ ಬರೋದು ಇಮ್ಮಿಡಿಯೇಟ್. ಅದು ಒಂದು ಬಿದ್ದಿದ್ದು ಯಾವಾಗ ಬಿಡುತ್ತೆ ಅಂತ ನೋಡ್ತಾ ಕೊಡಬಾರ್ದು. ಹಾಂ, ಯೋಧ ಬಿತ್ತು ಅಂತಲೇ ಅರ್ಥ ಆಗ್ಲೇ. ಗುಣೋ ರೂಪಾದಿ ಗುಣಿನೋ ದ್ರವ್ಯಸ್ಯ ದೇಹ ಅಸವಹ ಅಕ್ಷಾಹ ಮನವೋ ಭೂತ ಮಾತ್ರಾಹ ನ ಆತ್ಮಾನಂ ಅನ್ಯಂಚ ವಿದುಹು ಪರಂ ಯತ್ ಸರ್ವಂ ಪುಮಾನ್ ವೇದ ಗುಣಾಂಶ್ಚ ತಜ್ಞ ನ ವೇದ ಸರ್ವಜ್ಞ ಮನಂತ ಮೀಡೇ. ವಿಜಯಧ್ವಜರು ಏನು ಮಾಡ್ತಿದ್ದಾರೆ ಈಗ, ಇಲ್ಲಿಂದ ಶುರು ಮಾಡಿ ನಾಸ್ತಿಕವಾದ ಖಂಡನೆ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ ತೋರಿಸ್ತಾರೆ. ಅಲ್ಲಿಂದ ಕೂಡ ಮುಹ್ಯಂತಿ ಎಂ ಸೂರ ಹೇ ದೇಹ ಇತಿ ತಾ ಆಪಹ ಐಕ್ಷಂತ ಇತ್ಯಾದಿವತ್ ವೇದಗಳಲ್ಲಿ ಹೇಳ್ತಾರೆ. ಮೃತ ಬ್ರವೀತ್ ತಾ ಆಪ ಐಕ್ಷಂತ, ಅಂದರೆ ಮಣ್ಣು ಮಾತಾಡಿತು ಆಮೇಲೆ ನೀರು ನೋಡಿದು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಏನರ್ಥ ಮಾಡಬೇಕಲ್ಲಿ, ಅಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡಬೇಕು. ಇತ್ಯಾದಿವತ್ ದೇಹಾದೀನಾಂ ಜಡಾನಾಂ ಜ್ಞಾತೃತ್ವಾದಿ ಧರ್ಮ ಅನುಪಪತ್ಯ, ಜಡಗಳಿಗೆ ಜ್ಞಾತೃತ್ವಾದಿ ಗುಣಗಳಿಲ್ಲ. ತದ್ವ್ಯತಿರಿಕ್ತ ಕಶ್ಚಿತ್ ಜ್ಞಾನಾಶ್ರಯ ಅಂಗೀಕರ್ತವ್ಯ. ದೇರ್ಫೋರ್ ಅಲ್ಲಿ ಯಾರಿರ್ಬೇಕಲ್ಲಿ, ಅಭಿಮಾನಿ ಅಂತಿರ್ಬೇಕು. ಜೀವಶ್ಚ ಜ್ಞಾನಾಶ್ರಯತ್ವೇಪಿ ಸಮ್ಯಕ್. ಅದೇ ರೀತಿಯೇ ನೋಡಿ, ಒಂದು ಜಡಕ್ಕೆ ಏನಿಲ್ಲ, ಜ್ಞಾತೃತ್ವಾದಿಗಳಿಲ್ಲ, ಎಲ್ಲಾದರೂ ಹೇಳಿದರೆ ಅಭಿಮಾನಿ ಅಂತ ಅರ್ಥ ಮಾಡಬೇಕು. ಇನ್ನು ಜೀವರಿದ್ದಾರೆ, ಜೀವನಿಗೆ ಜ್ಞಾತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ, ಅದನ್ನೇನು ಮಾಡಬೇಕೀಗ? ಅಲ್ಲಿ ಸ್ವಾತಂತ್ರ್ಯ ತರಬೇಕು. ಮೂರು ಸ್ಟೆಪ್ಪು. ಮೊದಲನೇ ಸ್ಟೆಪ್ಪು ಜಡ. ಜಡಕ್ಕೇನಾದ್ರು ಚೇತನ ಧರ್ಮ ಹೇಳಿದರೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಭಿಮಾನಿ ಅಂತ ಹೇಳಲೇಬೇಕು. ಅಲ್ಲಿ ಬರೀ ಅಭಿಮಾನಿ ಹೇಳಕ್ಕೆ ಬರೋದಿಲ್ಲ, ಯಾರವನು ಅಸ್ವತಂತ್ರನಾದ್ದರಿಂದ ಅವನಿಗೂ ಹೇಳಕ್ಕೆ ಬರೋದಿಲ್ಲ. ದೇವರು ಪ್ರತಿಸರ್ತಿಯಲ್ಲಿ ಯಾರು ಹೇಳಬೇಕು ಅದನ್ನು? ಕ್ವಶನ್ ಶೃಣ್ವನ್. ದೇವರಿಗೆ ಹೇಳಬೇಕು, ಬೇರೆ ಹೇಳಕ್ಕೆ ಬರೋದಿಲ್ಲ. ಅದು ದೇವರ ಸ್ವಾತಂತ್ರ್ಯಕ್ಕೆ ನಿದರ್ಶನ. ಅವರಿಗೆ ಇದೇ ಇಲ್ಲ, ಜ್ಞಾತೃತ್ವನೇ ಇಲ್ಲ. ಜ್ಞಾತೃತ್ವ ಇಲ್ಲ, ಅವ್ರಿಗೆ ಜ್ಞಾತೃತ್ವ ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ. ಇವನಿಗೆ ಜ್ಞಾತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ದೇವರಿಗೆ ಎರಡೂ ಇದೆ, ಜ್ಞಾತೃತ್ವನೂ ಸ್ವಾತಂತ್ರ್ಯನೂ ಇದೆ. ಆಗ ದೇವರು ದೊಡ್ಡವನು ಅಂತ ಹೇಳಿ ಸಾಕ್ಷ ಅರ್ಥ ಆಗುತ್ತೆ. ಪ್ರತ್ಯಕ್ಷತ್ವೇನ ಪರಸ್ಯ ಜೀವಸ್ಯ ಜ್ಞಾನಾಶ್ರಯತ್ವೇಪಿ ಸಮ್ಯಕ್ ಸ್ವಪರ ವೇದನ. ಸ್ವಪರ ವೇದನ ಅಂದ್ರೇನು? ಸ್ವವೇದನ ಪರವೇದನ. ತನ್ನ ತಿಳ್ಕೊಳ್ಳೋ ಶಕ್ತಿನೂ ಇಲ್ಲ, ದೇವ್ರು ತಿಳ್ಕೊಳ್ಳೋ ಶಕ್ತಿನೂ ಇಲ್ಲ. ನಮಗೆ ನಾವ್ಯಾರು ಅಂತ ಗೊತ್ತಿಲ್ಲ, ದೇವ್ರು ಯಾರು ಅಂತಲೂ ಗೊತ್ತಿಲ್ಲ. ಅಪರೋಕ್ಷ ಜ್ಞಾನ ತಿರ್ಲಿಕ್ಕೆ ಎರಡೂ ಗೊತ್ತಾಗುತ್ತೆ. ತನ್ನ ಸ್ವರೂಪನೂ ಗೊತ್ತಾಗುತ್ತೆ, ದೇವ್ರ ಸ್ವರೂಪನೂ ಗೊತ್ತಾಗುತ್ತೆ. ಅದು ವಿಶೇಷ. ಕಶ್ಚಿತ್ ವಿಶಿಷ್ಟ ಸರ್ವಜ್ಞೋ ಅಪೇಕ್ಷಿತ, ದೇರ್ ಫೋರ್ ವಿಶಿಷ್ಟನ ಸರ್ವಜ್ಞ ಇರಬೇಕು. ತಸ್ಯ ಸರ್ವಜ್ಞತ್ವ ವಿಶಿಷ್ಟ ಅನ್ಯ ಸದ್ಭಾವೇ ಘಟತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಇನ್ನೊಬ್ಬ ಸರ್ವಜ್ಞ ಇದ್ಬಿಟ್ಟು ಉಪಯೋಗ ಇಲ್ಲ, ಒಬ್ಬನೇ ಸರ್ವಜ್ಞ ಇರಬೇಕು. ತೇನ ಅನ್ಯ ಇಚ್ಛ ಸಂಭೂಯಾಪಿ, ಇಂಪಾರ್ಟೆಂಟ್. ಆದ್ದರಿಂದ ಅನೇಕರು ಒಟ್ಟಾಗಿ, ಒಬ್ಬೊಬ್ಬರಿಗೆ ಆಗೋದಿಲ್ಲ ಅಲ್ಲ, ಒಟ್ಟಾಗಿ ಸೇರಿದರೂ ಕೂಡ ಆಗೋದಿಲ್ಲ. ಉದಾಹರಣೆಗೆ ಒಂದಿರುವೆ ಆನೆ ಆಗೋದಿಲ್ಲ, ಅನಂತ ಇರುವೆ ಆದರೆ ಆಗಲೂ ಆನೆ ಆಗುತ್ತೆ. ಅನಂತ ಇರುವೆ ಆಗ್ತವ್ರ ತಾನೆ ಆಗೋದಿಲ್ಲ. ಸೊ ಅನಂತ ಜೀವರು ಸೇರಿದರೂ ಕೂಡ ಒಬ್ಬ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್. ಅದು ಅನಂತರ ಕೆಲವು ಪದಾರ್ಥ ಏನಾಗುತ್ತೆ, ಒಬ್ಬರಿಗೆ ಎತ್ತಲಕ್ಕೆ ಆಗಲಿಲ್ಲ, ನಾಲ್ಕು ಜನ ಎತ್ತಿ ಬಿಡ್ತಾರೆ. ಆ ಎಕ್ಸಾಂಪಲ್ ಕೊಡಬಾರ್ದು ಇದಕ್ಕೆ. ಅದೇನಿದು ಅನೇಕ ಇರುವೆಗಳು ಒಂದಿರುವೆ ಹಾಗಾಗೋದಿಲ್ವೋ, ಅದೇ ರೀತಿ ಅನೇಕ ಅನಂತ ಜೀವರು ಸೇರಿ ಒಬ್ಬ ದೇವರಾಗೋದಿಲ್ಲ. ಗೊತ್ತಾಯ್ತಾ? ದೇವರು ತಿಳ್ಕೊಳ್ಳೋಕ್ಕೆ ಜಾಯಿಂಟ್ ಎಫರ್ಟ್ಸು ಉಪಯೋಗ ಇಲ್ಲ. ಉದಾಹರಣೆಗೆ ಏನಾಯಿತು, ನಾಲ್ಕು ಜನ ದಡ್ರು ಕೂತಿದ್ದಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ. ನಾಲ್ಕು ಜನ ಒಟ್ಟಿಗೆ ಸೇರಿದರೆ ಒಟ್ಟಿಗೆ ಸೇರಿದ್ರು ಬರಲ್ಲ, ಒಬ್ರಿಗೂ ಬರಲ್ಲ, ಒಟ್ಟಿಗೆ ಸೇರಿದ್ರು ಬರೋದಿಲ್ಲ. ಯಾಕೆ? ಎಲ್ಲ ದಡ್ರೆ. ಒಂದು 1000 ದಡ್ರು ಸೇರಿಬಿಟ್ರೆ ಒಬ್ಬ ಜಾಡ ಆಗಿಬಿಡೋದಿಲ್ಲ. ಗೊತ್ತಾಯ್ತಾ? 1000 ಬುರುಕರು ಸೇರಿ ಆಗೋದಿಲ್ಲ, ಒಬ್ಬ ಇವರಾಗೋದಿಲ್ಲ. 1000 ಬುರುಕರಾಗ್ತಾರೆ ಹೊರತು ಒಬ್ಬ ಜಾಡ ಕೂಡ ಆಗೋದಿಲ್ಲ. ನಮ್ಗೆ ಆವಾಗ ಏನಾಗುತ್ತೆ, ಜೀವ ಜೀವನೇ ದೇವರು ದೇವರೇ ಅಂತ ಗೊತ್ತಾಗುತ್ತೆ. ಅದ್ವೈತದಲ್ಲಿ ಏನು ಮಾಡಿಬಿಡ್ತಾರೆ, ಎಲ್ಲ ಸೇರಿಬಿಟ್ರೆ ಯಾಕೆ ಆಗಬಾರ್ದು, ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ತಾರೆ. ಸಾಧ್ಯನೇ ಇಲ್ಲ ಅದೆಲ್ಲ. ಶಾತಿ ಅಲ್ಲ, ಕಂಬೈಂಡ್ ಸ್ಟಡಿ ಯಾವಾಗಬಹುದು? ಒಬ್ಬರು ತಿಳಿದೋನಿದ್ರೆ, ಎಲ್ಲ ದಡ್ಡರಾಗಿದ್ರೆ ಏನು ಕಂಬೈಂಡ್ ಮಾಡಿದರೆ ಅಷ್ಟೇ, ದಡ್ಡ್ರ ಕಂಬೈನ್ ಆದಾಗುತ್ತೆ, ಹೊರತು ಏನು ಉಪಯೋಗ ಬರೋದಿಲ್ಲ. ಒಬ್ಬರು ಜಾಣ ಇರಬೇಕಲ್ಲ ಅದರಲ್ಲಿ, ಅವಾಗ ಸರಿ. ಇವ್ರು ಬರೀ ಹುಡುಗನೇ ಕೂಡಿಸ್ಬಿಟ್ರೆ ಕ್ಲಾಸ್ ಆಗಿಬಿಡತ್ತಾ? ಮೇಷ್ಟು ಬರಬೇಕಲ್ಲ, ಎಲ್ಲಷ್ಟು ಬರೀ ದಿವಸ ಸ್ಟೂಡೆಂಟ್ಸ್ ಓದೋ ಕೊಡೋದು, ಬೋರ್ ಬರ್ತಾ ಆಸೆ ಬರೋದು. ಕ್ಲಾಸ್ ಆಗಲಿಲ್ಲ ಅಂತಾನೆ, ಏನಾಗಲಿಲ್ಲ ಅಂತಾನೆ, ಕ್ಲಾಸ್ ಆಗಲಿಲ್ಲ ಅಂತಾನೆ ಹೊರತು. ಆದರೆ ಒಬ್ಬೇ ಹುಡುಗ ಇದ್ದರೆ ಒಬ್ಬೇ ಬೆಸ್ಟ್ ಇದ್ದಾರೆ, ಇನ್ನು ಬೆಸ್ಟರ್ ಹುಡುಗರು ಬಂದೇ ಇಲ್ಲ, ಕ್ಲಾಸ್ ಆಯ್ತಾನೆ. ಅದಕ್ಕೆ ಹೇಳೋನಿದ್ದ, ಎಲ್ಲರ ಒಂದೇ ರೀತಿ ಇದ್ದರೆ ಕೆಲಸ ಆಗಲಿಲ್ಲ, ಇನ್ನೊಬ್ಬರು ಬೇರೆ ರೀತಿಯವನು ಇರಬೇಕು. ವಿಜ್ಞಾನಂಶ ತದರ್ಥಂ ದೇಹಾದಿ ಶಬ್ದೇನ ತದಭಿಮಾನಿತ್ವೇನ ತೇ ಲಕ್ಷ್ಯಂತೆ ಸಂಬಂಧಾತ್. ಅದಕ್ಕೆ ಸಂಭೂಯಾಪಿ ಅವೇದ್ಯ ಮಹಿಮ, ಇದನ್ನು ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ. ಏತೈಹಿ ಸುರಾದಿಭಿ ಅತಿ ಪ್ರತಿಭಾದಿಯುಕ್ತೈಹಿ ಯುಕ್ತೈ ಸಹ ಇವ ಸತತಂ ಪ್ರವಿಚಿಂತಯದ್ವಿ. ಒಟ್ಟಾಗಿ ಚಿಂತನೆ ಮಾಡಿದರೂ ಕೂಡ ನಾರಾಯಣೋಸ್ತೆ ಗುಣ ವಿಸ್ತೃತಿ ರನ್ಯಗಾಕ್ವ ಅಂತ ಹೇಳ್ತಾರೆ. ಇದು ಅಷ್ಟೇ ಇಂಪಾರ್ಟೆಂಟ್. ತಥಾ ಹಿ ಪ್ರಧಾನ ಅಭಿಮಾನಿತ್ವಾತ್ ವೈಶ್ರವಣಾದಯೋ ದೇಹಾದಯ ಇತಿ ಸಮಾನಾಧಿಕರಣ್ಯೇನ ಉಚ್ಯಂತೆ ನತು ತಾದಾತ್ಮ್ಯಾತ್. ಎಲ್ಲೆಲ್ಲಿ ಅಭಿಮಾನಿಕ ದೇವತೆಗಳನ್ನು ಅವರೇ ಅಂತ ಹೇಳಿಬಿಡ್ತಾರೋ ಸಮಾನಾಧಿಕರಣ್ಯ ಇಟ್ಕೊಂಡು ಹೇಳ್ತಾರೆ ಹೊರತು ತಾದಾತ್ಮ್ಯ ಇಟ್ಕೊಂಡು ಹೇಳೋದಿಲ್ಲ. ಸಮಾನಾಧಿಕರಣ್ಯ ಅಂದ್ರೇನು? ಒಂದೇ ಕಡೆ ಇರೋದು ಅಂತ ಅರ್ಥ. ತಾದಾತ್ಮ್ಯ ಅಂದ್ರೇನು? ಒಬ್ಬರೇ ಆಗೋದು ಅಂತ ಅರ್ಥ. ಗೊತ್ತಾಯ್ತಾ? ಕಾರು ಬಂತು ಅಂತ ಹೇಳಿದಾಗ ಕಾರಲ್ಲಿ ಬಂದರು ಅಂತ ಅರ್ಥ. ಕಾರಲ್ಲಿ ಕೂತವರೇ ಕಾರಾಗಿದ್ದಾರೆ ಅಂತ ಅರ್ಥ ಅಲ್ಲ. ಸಮಾನಾಧಿಕರಣ್ಯ ಇದೆ ಇಲ್ಲಿ. ಒಂದೇ ಆಗಿಬಿಟ್ಟಾಗ ಏನಾಗುತ್ತೆ? ಅಲ್ಲಿ ತಾದಾತ್ಮ್ಯ ಬಂದ್ಬಿಡುತ್ತೆ. ಸಮಾನಾತ್ಮ್ಯ ಹೇಳಬಾರ್ದು, ಸಮಾನಾಧಿಕರಣ್ಯ ಹೇಳಬೇಕೆ ಹೊರತು ತಾದಾತ್ಮ್ಯ ಹೇಳಬಾರ್ದು. ಸಮಾನಾಧಿಕರಣ್ಯ ಭೇದ ಹೇಳುತ್ತೆ, ತಾದಾತ್ಮ್ಯ ಅಭೇದ ಹೇಳುತ್ತೆ. ಅದು ಅಭೇದ ಹೇಳೋದಕ್ಕೆ ಹೋಗಬಾರ್ದು ಯಾವಾಗಲೂ. ತಥಾ ಹಿ ನಾತು ತಾದಾತ್ಮ್ಯ ಅಸವಃ ಪ್ರಾಣಾಭಿಮಾನಿನೋ ಮರುತಃ ಅಕ್ಷಾಃ ಇಂದ್ರಿಯಾಣಿ ತದಭಿಮಾನಿನಃ ಇಂದ್ರ ಅಗ್ನಿ ವರುಣಾದಯ ಮನವಃ ಇತಿ ಮನಸೋ ಅಂತಃಕರಣಸ್ಯ ವೃತ್ತಿಬಾಹುಲ್ಯಾತ್ ಬಹುವಚನಂ ತಸ್ಯ ಅಭಿಮಾನಿ ರುದ್ರಃ ಭೂತಾನಾಂ ಅಭಿಮಾನಿನಃ ಪೃಥಿವ್ಯಾದ್ಯಾಃ ಸುಪರ್ಣಾದ್ಯಾವ ಮಾತ್ರಾಃ ಶಬ್ದಾದಯಃ ತದ್ದೇವತಃ ರುದ್ರಸೂನವಃ ಸೌಪರ್ಣಾದ್ಯಾವ ಇತ್ತೇತೆ ದೇವಾಃ ವೈಶ್ರವಣಾದ್ಯಾಃ ಆತ್ಮಾನಂ ಸ್ವಸ್ವರೂಪಮನ್ಯಂ ಸ್ವವ್ಯತಿರಿಕ್ತಂ ಪ್ರಪಂಚಂಚ ನಾವಿದುಹು. ಇಷ್ಟೆಲ್ಲ ಅವ್ರ ಬಗ್ಗೆ ಹೇಳಿದ್ರು. ಅಭಿಮಾನಿ ಹೇಗೆ ತಗೋಬೇಕು ಅಂದರೆ ಅಸವಃ ಅಂತ ಬಂತು, ದೇಹ ಅಸವಃ ಅಂತ ಹೇಳಿದರು. ಅಸವಃ ಅಂದರೆ ಯಾರು ತಗೋಬೇಕಲ್ಲಿ? ಪ್ರಾಣಾಭಿಮಾನಿನೋ ಮರುತಃ ಅಂತ, ಪ್ರಾಣಾಭಿಮಾನಿ ಮರುತಗಳು. ಅಕ್ಷಃ ಅಂದರೆ ಇಂದ್ರಿಯಾಭಿಮಾನಿಗಳು, ಇಂದ್ರ ಅಗ್ನಿ ವರುಣಾದಿಗಳು. ಮನವಃ ಅಂದರೆ ಮನಸ್ಸ ಅಂತಃಕರಣಷ್ಟೇ ವೃತ್ತಿ ಬಾಹುಲ್ಯಾದ ಬಹುವಚನ, ಮನೋಭಿಮಾನಿ ಅಂತ ಅಷ್ಟೇ ಅರ್ಥ. ಆದರೆ ಯಾತಕ್ಕೆ ಬಹುವಚನ ಹೇಳಿದರು ಅಂದರೆ ವೃತ್ತಿ ಬಾಹುಲ್ಯ ಇರೋದ್ರಿಂದ. ತಸ್ಯ ಅಭಿಮಾನಿ ರುದ್ರಃ, ಮನಸ್ಸಬ್ದದಿಂದ ರುದ್ರದೇವನ ತೊಡಬೇಕು. ಭೂತಾನಾಭಿಮಾನಿನಃ, ಭೂತಗಳಿಗೆ ಪೃಥ್ವಿವ್ಯಾಧಿಗಳಿಗೆ ಪೃಥ್ವಿವ್ಯಾಧಿ ದೇವತೆಗಳೇ ಅಭಿಮಾನಿಗಳು. ಪೃಥ್ವಿಗೆ ಪೃಥ್ವಿ, ಅಗ್ನಿಗೆ ಅಗ್ನಿ, ವಾಯುಗೆ ವಾಯು, ಸಿಂಪಲ್ ಅದು. ಸುಪರ್ಣಾದ್ಯಾವ ಅಥವಾ ಇನ್ನೂ ಡೀಪಾ ತೊಗೊಂಡ್ರೆ ಸುಪರ್ಣಾದಿಗಳು. ಮಾತ್ರಾಹ ಶಬ್ದಾದಯ ತನ್ಮಾತ್ರಗಳು. ತದ್ದೇವತಾ ರುದ್ರಸೂನವ, ತದ್ದೇವತಾ ರುದ್ರದೇವರು ಮಕ್ಕಳಿದ್ದಾರೆ, ಪ್ರಾಣಾಪಾನಿಗಳು. ಅನ್ಯೇಚ ಸೂನವೋ ವಾಯೋ ರುದ್ರಶಾಪಿ ಪ್ರಕೀರ್ತಿತಾ, ತಂತ್ರಸಾರ. ಅವರೆಲ್ಲ ಏನಾಗಿದ್ದಾರೆ? ಇದಕ್ಕೆ ಅಭಿಮಾನಿ ದೇವತೆಗಳವರು. ಯಾವುದಕ್ಕೆ? ಶಬ್ದಾದಿ ತನ್ಮಾತ್ರಗಳಿಗೆ. ಇತ್ತೇ ತೇ ದೇವಾಹ ವೈಶ್ರವಣಾದ್ಯಾತ್ಮಾನಂ ಸ್ವಸ್ವರೂಪಮನ್ಯಂ ಸ್ವವ್ಯತಿರಿಕ್ತಂ ಪ್ರಪಂಚಂಚನ ವಿದುಹು. ಇಷ್ಟೆಲ್ಲ ಸೇರಿ ತಿಳ್ಕೊಳ್ಳೋ ಶಕ್ತಿ ಅವರಿಗಿಲ್ಲ. ಭೂತಾಭಿಮಾನಿನಃ ಭೂತಾನಾಭಿಮಾನಿನಃ ಪೃಥಿವ್ಯಾದ್ಯಾಹ ಸುಪರ್ಣಾದ್ಯಾವ ಆಯ್ತಲ್ಲ, ಯದು ಉಭಯಸ್ಮಾತ್ ಪರಂ ಉತ್ತಮಂ ಬ್ರಹ್ಮ ತನ್ನ ವಿದುರಿಗೆ ಕಿಮೂತಾ. ಈಗ ತಮ್ಮನ್ನೇ ತಾ ತಿಳ್ಕೊಂಡಿಲ್ಲ ಅಂದಮೇಲೆ ಪೂರ್ಣ ದೇವನ ಹೇಗೆ ತಿಳ್ಕೊತಾರೆ ಈ ಮಧ್ಯೆ ಅವರು? ಸಾಧ್ಯನೇ ಇಲ್ಲ. ತತ್ ಪ್ರಸಾದ ಮಂತರೇಣೇತಿ ಶೇಷ ಪುಮಾನ್ ಜೀವಾಭಿಮಾನಿ ಬ್ರಹ್ಮ ಸ್ವಾತ್ಮಾನಂ ಪ್ರಪಂಚಂ ಚೇತಿ ಸರ್ವಂ ವೇದ. ನಮಗೆ ನಾವು ಗೊತ್ತಿಲ್ಲ, ನಮ್ಮ ದೇಹನೂ ಗೊತ್ತಿಲ್ಲ. ದೇಹ ನಮಗೆ ಗೊತ್ತಿರೋ ಡಾಕ್ಟರ್ ಹತ್ರ ಹೋಗ್ತಾನೆ ಇರಲಿಲ್ಲ. ಏನಾಗಿದೆ ನೋಡಿ ಡಾಕ್ಟರ್ ಅಂತ ಕೇಳೋಕೆ ಹೋಗ್ತಿರಲಿಲ್ಲ. ಸೊ ಏನಾಗಿದೆ ನೋಡಿ ಅಂತ ಕೇಳಿದಾಗ ಏನಾಯ್ತು? ಈಗ ನಮಗೆ ಗೊತ್ತಿಲ್ಲ ಅಂತ ಅರ್ಥ ಆಯಿತು. ನಮ್ಮ ದೇಹ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದರಿಂದ ಅದು ನಾವು ಕ್ಷೇತ್ರಜ್ಞರಾಗಲಿಲ್ಲ. ಆಗ ಕ್ಷೇತ್ರ ಅಂದರೆ ದೇಹ ಅಂತ ಇಟ್ಕೊಂಡ್ರು ಕೂಡ ಕ್ಷೇತ್ರಜ್ಞ ಜೀವ ಆಗಲಿಲ್ಲ, ದೇವರೇ ಆಗ್ತಾನೆ ಹೊರತು ಆಗೋಕ್ಕೆ ಸಾಧ್ಯ. ಡಾಕ್ಟ್ರು ಏನು ಹೇಳ್ತಾನೆ ಪಾಪ? ಡಾಕ್ಟ್ರು ಕೂಡ ತಕ್ಷಣ ಹೇಳೋಕ್ಕೆ ಪರೀಕ್ಷೆ ಮಾಡಿ ಮಾಡಿ ಹೇಳ್ತಾನೆ. ಕೆಲವರು ಡಯಾಗ್ನೋಸೇ ಆಗೋದಿಲ್ಲ, ಕೆಲವರು ಎಷ್ಟೋ ಕೆಲವು ಡಿಸೀಸ್ಗಳು ಡಯಾಗ್ನೋಸ್ ಆಗೋದು ಹೋಗಿಬಿಡ್ತಾರೆ. ಹಿಡಿತಿಲ್ಲ, ಡಯಾಗ್ನೋಸಿಸ್ಗೆ 4-5 ಲಕ್ಷ ರೂಪಾಯಿ ಖರ್ಚು, ಔಷಧಿ ಇಲ್ಲೇ ಇಲ್ಲ. ಅಷ್ಟೊತ್ತಿಗೆ ಹೋಗೇಬಿಟ್ಟಿರ್ತಾರೆ, ಡಯಾಗ್ನೋಸ್ ಮಾಡೋದಕ್ಕೆ ಹೋಗೇಬಿಟ್ಟಿರ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ, ಯಾತಕ್ಕೆ ದೇವ್ರು ಹಾಗೆ ಮಾಡ್ತಾರೆ ಅಂದರೆ, ವೈದ್ಯರೆಲ್ಲ ತಿಳಿದಿರ್ಕೊಂಡ್ಬಿಡಬೇಡಿ, ಅಲ್ಲೂ ಲಿಮಿಟೇಷನ್ ಇದೆ. ಮತ್ತೆ ಹಿಡಿತಿಲ್ಲ, ತಪ್ಪು ತಿಳುವಳಿಕೆ ಬರ್ಬೋದು. ಕೆಲಸ ರಾಂಗ್ ಡಯಾಗ್ನೋಸಿಸ್ ಬೇರೆ, ನೋ ಡಯಾಗ್ನೋಸಿಸ್ ಬೇರೆ. ಅದರಿಂದ ಪ್ರತಿಯೊಬ್ಬರು ಅಜ್ಞಾನ ಪರಮಾತ್ಮ ಸ್ವರ್ಗ. ಎಲ್ಲೆಲ್ಲಿ ಡಯಾಗ್ನೋಸ್ ಆಗಿದೆ ಏನರ್ಥ? ಅಲ್ಲಿ ದೇವ್ರು ನಿಂತು ಮಾಡಿಸಿದ್ದಾನೆ ಅಂತ. ಇನ್ನು ಬದುಕೋ ಯೋಗ ಇದೆ, ದೇವ್ರು ನಿಂತು ಮಾಡಿಸಿದ್ದಾನೆ, ಇಲ್ಲ ಹೋದರೆ ಮಾಡ್ತಿರಲಿ. ಸ್ವವ್ಯತಿರಿಕ್ತಂ ಪ್ರಪಂಚಮ್ನ ವಿದುಹು ಯತ್ ಯತ್ ಉಭಯಸ್ಮಾತ್ ಪರಮೋತ್ತಮಂ ಬ್ರಹ್ಮ ತನ್ನ ವಿದುರಿತಿ ಕಿಮುತ ತತ್ಪ್ರಸಾದ ಮಂತರೇಣೇತಿ ಶೇಷ ಪುಮಾನ್ ಜೀವಾಭಿಮಾನಿ ಬ್ರಹ್ಮ ಸ್ವಾತ್ಮಾನಂ ಪ್ರಪಂಚಂಚೇತಿ ಸರ್ವಂ ವೇದ. ಇದು ಸಾರಸ್ಯ. ಒಟ್ಟು ಜೀವರ ಅಭಿಮಾನಿ ದೇವತೆಗಳಂದ್ರೆ ಬ್ರಹ್ಮವಾಯುಗಳು. ಅದಕ್ಕೆ ಜೀವ ಸ್ವರೂಪ ದೇಹದಲ್ಲಿ ಪ್ರವೇಶ ಇದೆ ಬ್ರಹ್ಮವಾಯುಗಳಿಗೆ. ಜೀವಾಭಿಮಾನಿಗಳು ಅವರಿಗೆ ಮಾತ್ರ ತಮ್ಮ ವಿಷಯ ಗೊತ್ತು, ದೇವ್ರ ವಿಷಯನೂ ಗೊತ್ತು, ತಮ್ಮ ವಿಷಯನೂ ಗೊತ್ತು, ಕೆಳದ ವಿಷಯನೂ ಗೊತ್ತು, ದೇವ್ರ ವಿಷಯ ಪೂರ್ತಿ ಗೊತ್ತಿಲ್ಲ. ಇಷ್ಟೇ, ಇದು ಮೂರು ಸ್ಟೇಜ್ ಇದೆ ಅವರಿಗೆ. ದೇವರಿಗೆ ಮಾತ್ರ ಎಲ್ಲ ಪೂರ್ತಿ ಗೊತ್ತು. ಇದು ದೇವ್ ಸಪಾರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ ಅಂತ ಕರೆದಿದ್ದಾರೆ. ಅಲ್ಲಿಗಿರಲಿ, ಇನ್ನು ತುಂಬ ಇದೆ. ಹಂಸಗುಹ್ಯ ಸ್ತೋತ್ರ ನಾಳೆ ಕಂಠೀರವ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಆನಂದ ಸರಿ.